ஹரி ஓம் ஸ்ரீ குருப்பியோ நம. அப்ரமம் பங்கரயிதம் அதிரம் இமலம் சதா ஆனந்ததீர்த்தமத்னம் வேதாபத்ரயாபகம் வித்யா சித்தாந்த புத்தாந்த வித்வம்சன சேஷன சேதீத்தாகதனே பாசதாம் நோகதம்பரே சத்திகவித்தகல்போயம் பிரத்யத்தி உதகேசரி வியாசவித்த குருகுயாத சுஷ்டாசிரியே தபோவித்யாவிரத்தியாதி சுக்னோகாகராணம் பாதராதகுணம் ஸ்ரீ கிருபதாஸ்ரியா பூஜ்ய ராகவேந்திராய சுகம்பிரதாயதாங்க புருஷாயம் தாம் காமதேனவே துர்வாயுத்வாந்தவே வைஷ்ணவீந்தீவரேந்தவே ஸ்ரீராகவேந்திர குருவே நமோஸ்தே. அஜ்ஞானதிமிரச்சேதம் விஜயானமிமம்சாந்தம் விஜயாக்கிய குரும் பதே ஆபாதமணிபரியந்தம் குருநாமாபதஸ்மரே தேன விக்னஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்யோ நமஹ. ஸோ இது சுளாதி விஜயதாசரமாயிட்டு கெலவு தியான சுளாதிகளும் உபாசன சுளாதிகள் எரடு ஒன்று, அதுக்கு கெலவு கடை தியானோபாசன சுளாதிகளும் ஹாக்கிவிடுத்தாரு. இது தியானக்கும் உபாசனக்கும் தியான பேரே இல்ல, உபாசன பேரே இல்ல, ಅವು ಎರಡು ಎರಡು ಮುಖಗಳಿದ್ದಂತೆ. ಆದ್ದರಿಂದ ಧ್ಯಾನೋಪಾಸನ ಸುಳಾದಿಗಳಂತೇಳಿ ಅದು ನಾನು ಕಳಿಸಿದ್ದೆ. ಅದು 525 ಸುಳಾದಿ 24 ಅಂತಿರೋದು. ಅರ್ಚಿಸು ಮನವೇ ನಿತ್ಯಾನಾದಿ, ಅದು ಇಂಗ್ಲೀಷು ಕನ್ನಡ ಎರಡು ಕಳಿಸಿದ್ದೀನಿ. ಅದನ್ನು ಇವತ್ತು ನೋಡೋಣ. ಅದು ಮೊದಲು ರಾಗ ಮಾರವಿ ಧೃತಾರದಲ್ಲಿದೆ. ಇದು ಹೀಗೆ ಶುರು ಆಗುತ್ತೆ. ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರ್ತಿಯ ನಿಚ್ಚಲವಾಗಿ ನಿಸ್ಸಂಗದಲ್ಲಿ ಅಚ್ಚ ಭಕ್ತಿಯಲ್ಲಿ ಪಂಚಭೇದ ಜ್ಞಾನ ಎಚ್ಚತ್ತು ದಿವರಾತ್ರಿ ದೈನ್ಯ ವೃತ್ತಿ ಯಾಚಕ ನಾನು ಬೊಮ್ಮಾದ್ಯರ ತಾರತಮ್ಯ ತಿಳಿದು ಸಚಿದಾನಂದಾತ್ಮಕ ಗುಣಗಳಿಂದ ಅಚಿತಾನಂತ ಗೋವಿಂದ ಗೋಪಾಲಕೃಷ್ಣ ಸಚ್ಚರಿತ ಸಾರ ಸುಖಸಾಗರ ನೆಚ್ಚಿದವರ ನೆಂಟ ನಿಗಮ ಗೋಚರನೆಂದು ಮೆಚ್ಚಿಸು ಮುದದಿಂದ ಮುಂದಾಲಿಸಿ ಅಂತ ಈಗ ಹೋಗುತ್ತೆ. ಅಲ್ಲಿ ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರ್ತಿಯ, ನಾವು ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ನಾವು ಹೇಳುವ ಮಾತು ಮನವೇ ಅಂತ ನಮ್ಮ ಮನಸ್ಸಿಗೆ ನಾವು ಸಂಬೋಧನೆ ಮಾಡಿಕೊಂಡು ನಾವು ಹೇಳಬೇಕಾದ ಮಾತೇನು? ಅರ್ಚನೆ ಮಾಡು ಅಂತೇಳಿ, ಪೂಜಿಸು, ಭಗವಂತನನ್ನು ಪೂಜಿಸಬೇಕು. ಹೇಗೆ, ಎಲ್ಲಿ ಇರುವ ಮೂರ್ತಿ, ಎಂತಹ ಮೂರ್ತಿ, ಹೇಗೆ ಪೂಜಿಸಬೇಕು ಅನ್ನುವುದು. ಆ ಅರ್ಚನೆ ಮಾಡಬೇಕಾದ ಮೂರ್ತಿ ಎಂಥವನು, ಅವನ ಪೂಜೆ ಮಾಡುವ ವಿಧಾನ ಎಂತಹದ್ದು. ಅವನು ನಿತ್ಯ ಅನಾದಿ ಮೂರ್ತಿ, ಭಗವಂತ ನಿತ್ಯ ಅನಾದಿಯಾಗಿರ್ತಾನೆ, ಹೌದು. ಆದರೆ ಆ ಮೂರ್ತಿಯು ನಿತ್ಯ ಅನಾದಿ ಮೂರ್ತಿ ಇರಬೇಕು. ನಿತ್ಯ ಅನಾದಿ ಮೂರ್ತಿ ರೂಪದಲ್ಲಿ ಭಗವಂತ ಯಾವತ್ತೂ ಇರುವಂತಹದ್ದು ನಮ್ಮ ಒಳಗೆ ಇರುವಂತಹ ಮೂರ್ತಿ, ಬಿಂಬರೂಪನಾದ ಪರಮಾತ್ಮ. ಬಿಂಬೋಪಾಸನೆ ನಾವು ಮಾಡಬೇಕಂದ್ರೆ ಬಿಂಬರೂಪ ಪರಮಾತ್ಮನ ದರ್ಶನ ನಮಗೆ ಆಗಿಲ್ಲ, ಹೇಗೆ ಮಾಡೋದು? ಅವನು ಒಳಗಿದ್ದಾನೆ ಅಂತ ಗೊತ್ತು, ಆದರೆ ಆ ಬಿಂಬ ಮೂರ್ತಿಯ ಉಪಾಸನೆ ಮಾಡುವ ವಿಧಾನ ಏನು? ಅದು ಮಾಡುವ ಸಾಮರ್ಥ್ಯ ನಮಗಿಲ್ಲ. ಆದರೂ ನಾವು ಆವಾಗ ಏನು ಮಾಡ್ತೀವಿ, ಹೊರಗಿನ ಮೂರ್ತಿಯನ್ನು ಉಪಾಸನೆ ಮಾಡ್ತೀವಿ. ಮಾಡಿದಾಗ ಅಲ್ಲಿ ಆ ಹೊರಗಿನ ಮೂರ್ತಿಗಳು, ಅದು ನಿತ್ಯಾನಾದಿಯಾಗಿರುವಂತಹ ಈಗ ಒಂದು ವಸ್ತು, ಒಂದು ವಿಗ್ರಹ ಆಗಲಿ, ಸಾರಗ್ರಾಮ ಆಗಲಿ, ಯಾವುದನ್ನ ತಗೊಂಡ್ರೆ ಅದು ನಿತ್ಯಾನಾದಿ ಮೂರ್ತಿ ಅಲ್ಲ. ಅದೇ ಅದರ ಒಳಗಿರುವ ಮೂರ್ತಿ ಅಂದರೆ ಭಗವಂತನ ನಾವು ಆವಾಹನ ಮಾಡ್ತೀವಿ. ನಿತ್ಯಾನಾದಿಯಾಗಿರುವ ಭಗವಂತನ ಮೂರ್ತಿ ಯಾವುದಿದೋ, ನಮ್ಮ ಬಿಂಬ ಮೂರ್ತಿ, ಅದನ್ನು ಅದರ ಒಳಗೆ ಆವಾಹನ ಮಾಡ್ತೀವಿ. ಆವಾಹನ ಮಾಡೋದ್ರಲ್ಲಿ ನಿತ್ಯ ಸನ್ನಿಧಾನ ಇರುವಂತಹ ಸಾಲಗ್ರಾಮಾದಿಗಳಲ್ಲಿ ಆಗಲಿ, ಇಲ್ಲ ದೇವಾಲಯಗಳಲ್ಲಿ, ಅಲ್ಲಿ ಶಾಸ್ತ್ರ ರೀತಿಯ ಪ್ರತಿಷ್ಠಾಪನೆ ಮಾಡಿದಂತಹ ಜಾಗಗಳಲ್ಲಿ, ಅಲ್ಲಿ ಇರುವ ಮೂರ್ತಿ, ಅವು ಎರಡು ವಿಧವಾದ ಅನೇಕ ವಿಧವಾದ ಮೂರ್ತಿಗಳು. ಅವುಗಳಿಗೆ ನಿತ್ಯವಾದ ನಮ್ಮ ಬಿಂಬರು ಪರಮಾತ್ಮನಿಗೆ ಅಭೇದ ಚಿಂತನೆಯನ್ನು ಮಾಡ್ತಾ ಆವಾಗ ಅದು ನಿತ್ಯಾನಾದ ಮೂರ್ತಿ ಆಗ್ತಾನೆ. ಅಂದರೆ ಆ ಜಡ ಪದಾರ್ಥಗಳು ನಿತ್ಯವಲ್ಲ, ಅವು ಅಶಾಶ್ವತ, ಅವು ಪರಮಾತ್ಮನೂ ಅಲ್ಲ, ಅವು ಪರಮಾತ್ಮನಿಗಿಂತ ಭಿನ್ನವಾಗಿದೆ. ಆದರೆ ಪರಮಾತ್ಮನನ್ನು ಅಲ್ಲಿ ನಾವು ನೋಡ್ತೀವಿ, ಅವುಗಳ ಒಳಗೆ ಪರಮಾತ್ಮನ ನೋಡ್ತೀವಿ. ಜಸ್ಟ್ ನಮ್ಮ ನಾವು ಪರಮಾತ್ಮ ಅಲ್ಲ, ನಮ್ಮ ಒಳಗೆ, ನಮ್ಮ ದೇಹದ ಒಳಗೆ, ನಮ್ಮ ಜೀವದ ಒಳಗೆ ಇರುವ ಬಿಂಬರೂಪ ಪರಮಾತ್ಮನನ್ನು ಹೇಗೆ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವೋ ಹಾಗೆ ಹೊರಗೆ ಕಾಣಿಸುವ ಮೂರ್ತಿಗಳಲ್ಲಿ ಕೂಡ ಅದರ ಒಳಗೆ ಅಂತರ್ಯಾಮಿತ್ವೇನ ಸಹಜ ಮೂರ್ತಿಯಾಗಿ ಸಹಜ ಆವಾಹನೆ ಇರಬಹುದು, ಇಲ್ಲ ಆವಾಹನೆ ಮಾಡಲ್ಪಟ್ಟ ಮೂರ್ತಿ ಇರಬಹುದು. ಹೇಗಿದ್ದರೂ ಆ ಒಳಗೆ ಇರುವ ಭಗವಂತನ ಮೂರ್ತಿಯನ್ನು, ನಮ್ಮ ಒಳಗಿರುವ ಭಗವಂತನ ಮೂರ್ತಿಯನ್ನು ಇಬ್ಬರನ್ನು ಅಭೇದ ಚಿಂತನೆಯ ರೀತಿಯಿಂದ ನೋಡ್ತಾ ಎರಡೂ ನಿತ್ಯವಾದ ಮೂರ್ತಿಗಳೇ. ಅದರ ಒಳಗಿರುವ ಮೂರ್ತಿಗಳು ಜಡ ಪದಾರ್ಥ ನಿತ್ಯವಲ್ಲ, ಆದರೆ ಅದರ ಒಳಗಿರುವ ಭಗವಂತನ ಮೂರ್ತಿ ನಿತ್ಯ, ಅನಾದಿಯಾಗಿದ್ದಾನೆ. ನಮ್ಮ ಒಳಗಿರುವ ನಿತ್ಯ ಅನಾದಿ ಬಿಂಬರೂಪೆ, ಇವು ಎರಡಕ್ಕೂ ಅಭೇದ ಚಿಂತನೆ ನೋಡ್ತಾ ಅರ್ಚನೆ ಮಾಡೋದು. ಬಿಂಬರು ಮೂರ್ತಿಯನ್ನು ನಾವು ಅರ್ಚನೆ ಮಾಡಕ್ ಆಗೋದಿಲ್ಲ. ಆದ್ದರಿಂದ ಬಿಂಬಮೂರ್ತಿಯನ್ನು ಹೊರಗೆ ಆಹ್ವಾನ ಮಾಡಿ, ಆವಾಹನ ಮಾಡಿ, ಅಲ್ಲಿರುವ ಮೂರ್ತಿಯನ್ನು, ಅದು ಕೂಡ ಡೈರೆಕ್ಟ್ ಆಗಿ ಒಳಗಿರುವ ಪರಮಾತ್ಮ ನಮಗೆ ಕಾಣಿಸುವುದಿಲ್ಲ, ಹೊರಗಿರುವ ಅಧಿಷ್ಠಾನವನ್ನು ಮಾತ್ರ ನಾವು ಪೂಜೆ ಮಾಡಲಿಕ್ಕೆ ಆಗತ್ತೆ ನಮ್ಮಿಂದ. ಅದು ನಮ್ಮ ಅಶಕ್ತತ, ನಮ್ಮ ಕೈಲಾಗದೇ ಇರುವ ಕೆಲಸ. ಆದರೆ ಭಗವಂತ ಪರಮಕರುಣಾಮೂರ್ತಿ, ನಾವು ಹಾಗೆ ಮಾಡಿದರೂ ನಾವು ಬಿಂಬೋಪಾಸನೆ ಮಾಡಿದಂತಹ ಒಂದು ಫಲವನ್ನು ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ನಾವು ಹೇಗೆ ಮಾಡಿದ್ರೆ, ಎಂತಹ ಧ್ಯಾನ ಉಪಾಸನೆ ಮಾಡಿದ್ರೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಆ ಅನಾಥ ಮೂರ್ತಿಯನ್ನು ಅರ್ಚನೆ ಮಾಡುವಾಗ ನಾವು ನಿಚ್ಚಲವಾಗಿ ನಿಸ್ಸಂಗದಲ್ಲಿ ಅರ್ಚನೆ ಮಾಡಬೇಕು. ನಿಚ್ಚಲವಾಗಿ ಚಲ ಚಲಿಸುವುದು, ನಿಚ್ಚಲ ನಿಶ್ಚಲ ಅಂತ ಒಂದು, ನಿಚ್ಚಲ ಚಲಿಸುವುದು ಮನಸ್ಸಿನಲ್ಲಿ ಚಲಿಸುವುದು ಅದು ಇರಬಾರದು. ನಿಚ್ಚಲ ಅಂದರೆ ಸ್ಥಿರವಾಗಿರಬೇಕು. ಸೊ ಅದು ನಮ್ಮ ಮನಸ್ಸಿನಲ್ಲಿ ಸಂಶಯವಿರಬಾರದು. ಚಲನೆ ಅಂದ್ರೆ ಮನಸ್ಸಿನಲ್ಲಿ ಬರುವ ಚಲನೆ ಸಂಶಯ, ಹೊರಗೆ ಬರುವ ಚಲನೆ ಅಲ್ಲಾಡುವುದು, ಆ ಕಡೆ ಈ ಕಡೆ ತಿರುಗಾಡುವುದು, ಎರಡೂ ಇಲ್ಲದೆ ಅಂದರೆ ನಾವು ಸ್ಥಿರವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು, ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿರಬೇಕು, ಅದರಲ್ಲಿ ಸಂಶಯಗಳು ಇರಬಾರದು. ಅಂದ್ರೆ ಮಾನಸಿಕ ಚಲನವೂ ಇರಬಾರದು, ಸಂಶಯಗಳಿರಬಾರದು, ಬುದ್ಧಿಯನ್ನು ಭಗವಂತನ ಮೇಲೆ ಸ್ಥಿರವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ವಿಧವಾಗಿ ನಿಶ್ಚಲವಾಗಿಯೂ ನಿಶ್ಚಯವಾಗಿಯೂ ಅಂದ್ರೆ ಡೌಟ್ಲೆಸ್ ಆಗಿರಬೇಕು, ಅಂಡ್ ಆ ಕಡೆ ಈ ಕಡೆ ಅಲ್ಲಾಡದೆ ಕಾನ್ಸಂಟ್ರೇಟ್ ಮಾಡಬೇಕು. ಎರಡನ್ನೂ ಮಾಡ್ತಾ ಅಂತಹ ನಿಶ್ಚಲವಾಗಿ ಅಂದ್ರೆ ನಿಶ್ಚಯವಾಗಿಯೂ ನಿಶ್ಚಲವಾಗಿಯೂ ಆ ಭಗವಂತನನ್ನು ಪೂಜೆ ಮಾಡಬೇಕು. ನಿಸ್ಸಂಗದಲ್ಲಿ ಮಾಡಬೇಕು, ಸಂಘರಹಿತರಾಗಿ ಮಾಡಬೇಕು. ಏನು ಸಂಘರಹಿತರು? ಸಂಘರಹಿತರಾಗಿ ಮಾಡಬೇಕಂತ ಹೇಳಿದರೆ ಅನೇಕ ವಿಧವಾದ ರೀತಿಯಲ್ಲಿ ನೋಡಬೇಕು. ಒಂದು, ನಾವು ಬ್ರಾಡ್ ಆಗಿ ಮಾಡಬೇಕಂದ್ರೆ ಮನಸ್ಸಿನಲ್ಲಿ ನಮಗೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಫಲದ ಸಂಘವನ್ನು ಬಿಡಬೇಕು. ಮೊದಲು ಮಾಡಬೇಕಾಗಿದೆ ಕೆಲಸ ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ ಬರಬೇಕು ಅಂದ್ರೆ ಭಗವಂತ ಒಬ್ಬನೇ ಬೇಕು, ಇನ್ನ ಯಾವುದೂ ಬೇಡ ನನಗೆ ಅನ್ನುವಷ್ಟು ಸ್ಥಿತಿಗೆ ಹೋಗಬೇಕು. ಅದನ್ನು ಪ್ರಯತ್ನ ಮಾಡಬೇಕು, ಒಂದೇ ಸಲ ಆಗೋದಿಲ್ಲ. ಆದ್ದರಿಂದ ಫಲ ಸಂಘವನ್ನು ಬಿಡುವುದು ಅಂದ್ರೆ ನಾವು ನಿಷ್ಕಾಮ ಕರ್ಮ ನಿಷ್ಕಾಮ ಕರ್ಮ ಅಂತೀವಿ, ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಫಲಸಂಗವನ್ನು ಬಿಡುವುದು. ನಿಸ್ಸಂಗ ದುಷ್ಟರ ಸಂಘವನ್ನು ಬಿಡಬೇಕು. ಯಾರಾದರೆ ನಮ್ಮನ್ನು ಡಿಸ್ಕರೇಜ್ ಮಾಡಿದ್ರೆ ಏನ್ ಪೂಜೆ ಮಾಡ್ತೀಯ, ದೇವರು ಎಲ್ಲಿದ್ದಾನೆ, ಏನ್ ಗ್ಯಾರಂಟಿ ಇದೆ, ಯಾಕೆ ಪೂಜೆ ಮಾಡೋ, ಎಲ್ಲ ವ್ಯರ್ಥ ವೇಸ್ಟ್ ಆಫ್ ಟೈಮ್ ಅಂತ ಯಾರಾದರೂ ನಮಗೆ ಉದ್ಬೋಧನೆ ಮಾಡಿದ್ರೆ ಅಂತವರನ್ನು ನಾವು ಹತ್ತಿರ ತರೆಯೋ ಅಂದ್ರೆ ಮನಸ್ಸಿಗೆ ಹತ್ತಿರ ತರಬಾರದು. ಸೊ ಅವರ ಹೇಳುವ ಮಾತುಗಳ ಪ್ರಭಾವ ನಮ್ಮ ಮೇಲೆ ಬೀಳಬಾರದು. ಹಾಗೆ ಆ ದುಷ್ಟರ ಸಂಘವನ್ನು, ಮಾನಸಿಕ ಸಂಘವನ್ನು ಬಿಡಬೇಕಂದ್ರೆ ದುಷ್ಟರು ಹೇಳುವ ಮಾತುಗಳ ಮೇಲೆ ನಾವು ಯಾವ ಬೆಲೆಯನ್ನು ಕೊಡದೆ ಅವುಗಳನ್ನು ತೃಣೀಕಾರ ಮಾಡ್ತಾ, ಅವನಿಗೆ ಗೊತ್ತಿಲ್ಲ, ಅವನಿಗೆ ಆ ಅನುಭವ ಬಂದಿಲ್ಲ, ನನಗೆ ಆ ಅನುಭವ ಬರ್ತಾ ಇದೆ, ನನಗೆ ಆ ಮನಸ್ಸಿನಲ್ಲಿ ಸ್ಥಿರವಾದ ಭಾವನೆ ಬಂದರೆ ನನಗೆ ಸಂತೋಷವಾಗಿದೆ, ಇದ್ದಾನೆ ಅನ್ನುವ ನಂಬಿಕೆ ನನಗಿದೆ, ವಿಶ್ವಾಸವಿದೆ ಅಂತ ಹೇಳಿ ಭಗವಂತನನ್ನು ವಿಶ್ವಾಸದಿಂದ ನಂಬಿದವರಾಗಿ ನಾವು ದುಷ್ಟರ ಸಂಘವನ್ನು ಬಿಟ್ಟು ಮಾಡುವುದು, ಅದು ಒಂದು ನಿಸ್ಸಂಗ. ಸೊ ಅದಕ್ಕೆ ಹೇಳುವ ದಾಸರ ಪದಗಳಲ್ಲಿ ಸಾಧು ಸಂಘ ಕೊಟ್ಟು ದುಷ್ಟ ಸಂಘ ಬಿಡಿಸು ಅಂತ ಹೇಳಿದೆ ಭಗವಂತ ನಾವು ಪ್ರಾರ್ಥನೆ ಮಾಡುವುದು. ಸಜ್ಜನರ ಸಂಘ ನಮಗೆ ಬೇಕು, ದುಷ್ಟರ ಸಂಘ ಬೇಡ, ಆದ್ದರಿಂದ ಅದು ನಿಸ್ಸಂಗ. ಇವು ಬ್ರಾಡ್ ಆಗಿ ಹೇಳುವಂತಹದ್ದು. ಅದನ್ನ ನಾವು ನೋಡ್ತಾ ನೋಡ್ತಾ ಹೋದ್ರೆ ನಮ್ಮ ಅಹಂಕಾರವನ್ನು ಬಿಡಬೇಕು, ದುರ್ಬುದ್ಧಿಗಳನ್ನು ಬಿಡಬೇಕು, ಷಡ್ವೈರಿಗಳನ್ನು, ಕಾಮ ಕ್ರೋಧ ಲೋಭಾದಿಗಳನ್ನು ಬಿಡಬೇಕು, ಹೀಗೆ ಬಿಡಬೇಕಾಗಿದ್ದು ಅನೇಕವಿದೆ. ನಾವು ಕೆಟ್ಟವೆಲ್ಲವನ್ನು ಲಿಸ್ಟ್ ಮಾಡ್ತಾ ಹೋದ್ರೆ ನೂರಾರು ಬರುತ್ತೆ. ಒಂದೊಂದು ಕೆಟ್ಟ ಗುಣಗಳನ್ನು ಬಿಡಲಿಕ್ಕೆ ಅಂದ್ರೆ ಅದನ್ನು ಇಲ್ಲದೆ ಆ ನಮಗೆ ಅವರೋಧಕವಾಗಿ ಭಗವತ್ ಸೇವೆಗೆ ಯಾವುದು ನಮಗೆ ಅವರೋಧನ ಅಡ್ಡು ಬಿಡುತ್ತೋ ಅಂತಹ ಎಲ್ಲಾ ದುಷ್ಟ ಪ್ರವೃತ್ತಿಗಳನ್ನು, ದುಷ್ಟ ಚಿಂತನೆಗಳನ್ನು ಬಿಡುವುದು, ಅದು ಒಂದು ವಿಧವಾದ ನಿಸ್ಸಂಗ. ಸೊ ಆದ್ದರಿಂದ ಅದು ಅನೇಕ ವಿಧವಾದ ದುಷ್ಟ ಪ್ರವೃತ್ತಿಗಳು, ಅವೆಲ್ಲವನ್ನೂ ಬಿಡಬೇಕು. ಒಂದೊಂದು ಲಿಸ್ಟ್ ಮಾಡಿದಾಗ ಅನೇಕ ನಿಸ್ಸಂಗಗಳು ಬರುತ್ತೆ. ಸೊ ಆ ವಿಧವಾಗಿ ಆ ದುಷ್ಟ ಭಾವನೆಗಳನ್ನೆಲ್ಲನ್ನು ಬಿಟ್ಟು, ಆ ನಿಸ್ಸಂಗದಲ್ಲಿ ಅದರ ಸಂಘಗಳನ್ನು ಬಿಟ್ಟು ನಾವು ಭಗವಂತನನ್ನು ಪೂಜೆ ಮಾಡಬೇಕು. ಸರಿ, ಯಾವುದು ಬಿಡಬೇಕಂತ ಹೇಳಿದ್ದಾರೆ, ಯಾವುದು ಇರಬೇಕು ಮತ್ತೆ ಅಂತ ಹೇಳಿದರೆ, ಅಚ್ಚ ಭಕ್ತಿಯಲ್ಲಿ ಪಂಚಭೇದ ಜ್ಞಾನ. ನಮಗೆ ಬಿಡಬೇಕಾಗಿದ್ದು ದುಷ್ಟ ಸಂಘಗಳು, ದುಷ್ಟ ಚಿಂತನೆಗಳು, ಬೇಕಾಗಿದ್ದು ಅಚ್ಚ ಭಕ್ತಿ. ಅಚ್ಚ ಭಕ್ತಿ ಅಂದ್ರೆ ಏನು? ಸ್ವಚ್ಛವಾದ ಭಕ್ತಿ. ಸ್ವಚ್ಛವಾದ ಭಕ್ತಿ ಅಂದ್ರೆ ಏನು? ನಿರ್ಮಲವಾದ ಭಕ್ತಿ, ಸ್ವಚ್ಛವಾದ ಭಕ್ತಿ ಎಲ್ಲ ಪ್ರಯೋಗ ಮಾಡ್ತೀವಿ. ಅಂದರೆ ಏನಂದ್ರೆ, ಭಕ್ತಿ ಮಾಡುವಾಗ ಅದು ಮೂಢಭಕ್ತಿ ಆಗಿರಬಾರದು. ಭಕ್ತಿ ಎಂದರೇನೆ, ಆಚಾರ್ಯ ಹೇಳ್ತಾರೆ, ಮಹಾತ್ಮ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಅದು ಸ್ವಚ್ಛವಾದ ಭಕ್ತಿ ಅಂದರೆ ಭಗವಂತನ ಮಹಾತ್ಮ ಜ್ಞಾನಪೂರ್ವಕವಾಗಿರಬೇಕು. ಆ ಭಕ್ತಿ ಎಲ್ಲಿ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಆ ಭಗವಂತನಲ್ಲಿ ಯಾಕೆ ಭಕ್ತಿ ಮಾಡ್ತಾ ಇದ್ದೀವಿ, ಹೇಗೆ ಭಕ್ತಿ ಮಾಡಬೇಕು ಅನ್ನುವ ಜ್ಞಾನದಿಂದ ಕೂಡಿ ಇರುವುದು ಅಂತಹ ಭಕ್ತಿ ಯಾವುದಿದೆ ಅದು ಅಚ್ಚಾ ಭಕ್ತಿ ಆಗುತ್ತೆ. ಆ ಅಚ್ಚಾ ಭಕ್ತಿ ಅಂತ ಹೇಳಿದ್ರೆ ಜ್ಞಾನದಿಂದ ಕೂಡಿರಬೇಕಂದ್ರೆ ಅದರಲ್ಲಿ ಅನೇಕ ವಿಧವಾದ ಭಗವಂತನ ಜ್ಞಾನದ ಚಿಂತನೆ ಬರಬೇಕು. ಅದರಲ್ಲಿ ಮುಖ್ಯವಾಗಿ ನಮಗೆ ಉಪಾಸನೆ ಮಾಡಲಿಕ್ಕೆ ಬೇಕಾಗಿದ ಮುಖ್ಯವಾದ ಜ್ಞಾನ ಪಂಚಭೇದ ಜ್ಞಾನ ಅಂತ ಹೇಳಿ. ಯಾಕೆ ಪಂಚಭೇದ ಜ್ಞಾನಕ್ಕೆ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನೋಡ್ರಿ? ಪಂಚಭೇದ ಅಷ್ಟು ಕಾಮನ್ ಸೆನ್ಸ್ ಅನಿಸುತ್ತೆ ನಮಗೆ. ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವಾತ್ಮ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ ಅಂತ ಹೇಳಿದಾಗ ಇವು ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದ್ರೆ ಪಂಚಭೇದಗಳನ್ನು ಅನೇಕ ಮಂದಿ ಒಪ್ಪೋದಿಲ್ಲ. ಇತರ ಸಿದ್ಧಾಂತಿಗಳು, ಇತರ ಸ್ಕೂಲ್ಸ್ ಆಫ್ ಥಾಟ್ ಬಹಳ ಮಂದಿ ಪಂಚಭೇದ ಎಲ್ಲ ಇಲ್ಲರಿ ಅಂತ ಸ್ಪೆಷಲ್ ಆಗಿ ತಗೊಂಡ್ರೆ ಜೀವಾತ್ಮ ಪರಮಾತ್ಮ ಭೇದವನ್ನೇ ಅವರು ಒಪ್ಪೋದಿಲ್ಲ. ಸೊ ಪಂಚಭೇದ ಅಲ್ಲೇ ಹೋಗುತ್ತೆ. ಸೊ ಪಂಚಭೇದವನ್ನು ಒಪ್ಪದೇ ಇರುವ ಸಿದ್ಧಾಂತಗಳ ಅನೇಕ ಸಿದ್ಧಾಂತಗಳಿವೆ. ಆದ್ದರಿಂದ ಪಂಚಭೇದ ಅನ್ನೋದು ಅಷ್ಟು ಸಿಂಪಲ್ ಆದರೂ ಅಷ್ಟು ಸಿಂಪಲ್ ಅಲ್ಲ. ಅಂದ್ರೆ ಜನಗಳಿಗೆ ಅದು ಜೀರ್ಣವಾಗಬೇಕು ಮನಸ್ಸಿನಲ್ಲಿ. ಆ ಪಂಚಭೇದ ಜ್ಞಾನ ಜೀರ್ಣವಾದಾಗ ನಾವು ಮಾಡೋ ಉಪಾಸನೆಗೆ ಒಂದು ಮೀನಿಂಗ್ಫುಲ್ನೆಸ್ ಅಂತೀವಲ್ವ, ಸಾರ್ಥಕತೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಪಂಚಭೇದ ಜ್ಞಾನ ನಾವು ಮುಂಚಿನ ಸುಲಾದಿಗಳಲ್ಲಿ ನೋಡಿದ್ದೀವಿ. ಪರಮಾತ್ಮನಿಗೆ ಜಡಕ್ಕೆ ಭೇದ, ನಾನು ಈಗ ಹೇಳಿದ ಮೂರ್ತಿಯ ಉಪಾಸನೆಗಳನ್ನು ಮಾಡುವಾಗ ಆ ಜಡ ವಸ್ತುಗಳು ಅದೇ ಕಲ್ಲು ಆಗಲಿ ವಿಗ್ರಹ ಆಗಲಿ ಯಾವುದು ಅದೇ ಪರಮಾತ್ಮ ಅಲ್ಲ. ಅದೇ ಅದು ಅಧಿಷ್ಠಾನ ಅನ್ನುವ ಬೆಲೆ ಇದೆ ಅದಕ್ಕೆ, ಅಧಿಷ್ಠಾನದ ರೂಪದಲ್ಲಿ ಅದಕ್ಕೆ ಬೆಲೆ ಇದೆ ಹೊರತು ಅದೇ ಪರಮಾತ್ಮ ಅಲ್ಲ. ಆದ್ದರಿಂದ ಜಡ ಪರಮಾತ್ಮ ಭೇದ ಅಲ್ಲಿ ಕಾಣಲೇಬೇಕು. ಎಷ್ಟು ಒಂದು ನಾವು ಪ್ರಸಿದ್ಧವಾದ ದೇವಾಲಯಕ್ಕೆ ಹೋಗ್ತೀವಿ, ಅಲ್ಲಿ ಹೋದ್ರೂ ಕೂಡ ಅಲ್ಲಿ ಇರುವ ಜಡ ಪ್ರತಿಮೆಗಳು ಬಹಳ ಒಳ್ಳೆ ಅಧಿಷ್ಠಾನಗಳಿಗೆ ಆಗಿದೆ. ಅಲ್ಲಿ ಸನ್ನಿಧಾನವು ಅತ್ಯಂತ ಉತ್ತಮವಾದ ಸನ್ನಿಧಾನ ಇದೆ. ನಾವು ಅದಕ್ಕೆ ವ್ಯಾಪ್ತಿ, ಅಧಿಷ್ಠಾನ, ಸನ್ನಿಧಾನ ಅನ್ನುವ ಈ ವಿಷಯವನ್ನು ಹರಿಕಥಾಂಸಾರದಲ್ಲೆಲ್ಲ ನೋಡಿದ್ದೀವಿ. ಅದರಲ್ಲಿ ಇನ್ನೊಂದು ಸೇರಿಸಿದ ವಿಭೂತಿ. ಸೊ ಈ ನಾಲ್ಕು ಭಗವಂತನ ವ್ಯಾಪ್ತಿ ಎಲ್ಲ ಕಡೆ ಇದೆ. ಆದರೆ ಅದಕ್ಕೆ ಬೇಕಾದ ಅಧಿಷ್ಠಾನಗಳನ್ನು ನಾವು ಆರಿಸಿಕೊಳ್ಳಬೇಕು. ಆ ಅಧಿಷ್ಠಾನಗಳನ್ನು ಆರಿಸಿಕೊಂಡಾಗ ಆ ಅಧಿಷ್ಠಾನಗಳಲ್ಲಿ ಎಲ್ಲ ಅಧಿಷ್ಠಾನಗಳಲ್ಲಿ ಸನ್ನಿಧಾನ ಒಂದೇ ರೀತಿಯಾಗಿರೋದಿಲ್ಲ. ಸನ್ನಿಧಾನದ ಭೇದ ಇದೆ. ಆ ಸನ್ನಿಧಾನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿರುತ್ತೆ. ಆ ಸನ್ನಿಧಾನಗಳಲ್ಲಿ ಇರುವ ಭಗವಂತ ಅವನು ಎಲ್ಲ ಕಡೆ ಇದ್ದರೂ ಕೂಡ ಅವನ ವಿಭೂತಿ ರೂಪಗಳು ಒಬ್ಬೊಬ್ಬರಲ್ಲಿ ವಿಭೂತಿ ವಿಶೇಷವಾದ ಐಶ್ವರ್ಯ ಒಂದೊಂದು ಅಧಿಷ್ಠಾನದಲ್ಲಿಯೂ, ಒಂದೊಂದು ವ್ಯಕ್ತಿಯಲ್ಲಿಯೂ, ಒಂದೊಂದು ಪದಾರ್ಥದಲ್ಲಿಯೂ ಬೇರೆ 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 ವಿಧವಾದ ವಿಭೂತಿಗಳನ್ನು ಪರಮಾತ್ಮ ಒಪ್ಪನೇ ಆದರೂ ಅವುಗಳ ಯೋಗ್ಯತಾನುಸಾರವಾಗಿ ಅವನು ಅವುಗಳಿಗೆ ಬೇಕಾದ ವಿಶೇಷವಾದ ಐಶ್ವರ್ಯ ವಿಭೂತಿಗಳನ್ನು ಕೊಡ್ತಾನೆ. ಆದ್ದರಿಂದ ಭಗವಂತ ಯಾವುದನ್ನು ಕೊಡ್ತಾನೋ ಅದು ವಿಭೂತಿ ಆಗುತ್ತೆ. ಹೀಗೆ ಈ ನಾಲ್ಕರ ಜ್ಞಾನ ಬರಬೇಕಂದ್ರೆ ಪಂಚಭೇದ ಜ್ಞಾನ ಅದಕ್ಕೆ ಮೂಲಭೂತವಾದದ್ದು. ಪಂಚಭೇದ ಜ್ಞಾನವಿಲ್ಲದೆ ಇವುಗಳ ಜ್ಞಾನ ನಮಗೆ ಬರೋದಿಲ್ಲ. ಆದ್ದರಿಂದ ಪಂಚಭೇದ ಜ್ಞಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ನಮಗೆ ಇರಬೇಕಾಗಿದ್ದು ಸ್ವಚ್ಛವಾದ ಜ್ಞಾನಯುತವಾದ ಭಕ್ತಿ. ಆ ಜ್ಞಾನಗಳಲ್ಲಿ ಮೊದಲನೇ ಮೆಟ್ಟು ಪಂಚಭೇದ ಜ್ಞಾನ ಅನ್ನುವುದು. ಅದು ಅವುಗಳ ಜೊತೆಗೆ ನಾವು ಪರಮಾತ್ಮನ ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು, ಸೇವೆ ಮಾಡಬೇಕು, ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು. ಅರ್ಚನೆ ಅಂತ ಹೇಳಿದಾಗ ಅದು ಉಪಲಕ್ಷಣತೆಯ ನವವಿಧ ಭಕ್ತಿಯಲ್ಲಿ ಅರ್ಚನೆ ಅಂತ ಹೇಳಿದ್ರೆ ಪೂಜೆ ಅಂತ. ಪೂಜೆ ಅಂತ ಹೇಳಿದಾಗ ಒಂದೇ ಪೂಜೆ ಅಲ್ಲ, ಅನೇಕ ವಿಧವಾದ ಪೂಜೆ. ಶ್ರವಣವೂ ಒಂದು ವಿಧವಾದ ಪೂಜೆ, ಮನನವೂ ಒಂದು. ನಾವು ಶ್ರೀ ವಿಷ್ಣು ಶ್ರವಣೇ ಪರಿಶೋಧ ಹೇಳಿದಾಗ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನ ಅಂತ ಹೇಳಿದಾಗ ನವವಿಧ ಭಕ್ತಿಗಳಲ್ಲೂ ಆ ನವವಿಧ ಭಕ್ತಿಯು ನವವಿಧವಾದ ಅರ್ಚನೆಗಳು. ಅದು ನೋಡ್ರಿ, ಶ್ರವಣ ಅರ್ಚನೆ, ಅರ್ಚನೆಯು ಅರ್ಚನೆ ಮಾಡುವಾಗ ಒಂದು ವಿಧವಾದ ಶ್ರವಣ ನಡೆಯುತ್ತೆ, ಮುಂದೆ ಮಾಡುವಾಗ ಇನ್ನೊಂದು ನಡೀತಾ ಇರುತ್ತೆ. ಪಾದಸೇವನೆ, ಭಗವಂತನ ಪಾದಗಳನ್ನು ಸೇವಿಸುವ ಲಕ್ಷ್ಮಿಯ ಧ್ಯಾನ, ಲಕ್ಷ್ಮಿಯ ಚಿಂತನೆ, ಲಕ್ಷ್ಮಿ ಪಾದಸೇವನೆ ಮಾಡ್ತಾ ಇರುವಾಗ ಲಕ್ಷ್ಮಿ ಹಾಗೆ ಪಾದಸೇವನೆ ಮಾಡ್ತಾ ಇದ್ದಾರೆ, ಆ ಭಗವಂತನ ಪಾದಗಳು ನನ್ನನ್ನು ಕಾಪಾಡಲಿ ಅಂತ ಪಾದಗಳ ಚಿಂತನೆ ನಾವು ಮಾಡೋದು ಅದೇ ಪಾದಸೇವನೆ. ಸೊ ನಮ್ಮ ಕೈಲಾಗುವ ಪಾದಸೇವನೆ, ಭಗವಂತನ ಪಾದಗಳ ಚಿಂತನೆ, ಅದೇ ನಾವು ಮಾಡುವ ಶಕ್ತಿ, ನಮಗೆ ಇರುವ ಯೋಗ್ಯತೆ ಅಷ್ಟೇ. ಅಷ್ಟು ಪಾದಸೇವನೆ ನಾವು ಮಾಡಬಹುದಷ್ಟೇ. ಸೊ ಆದ್ದರಿಂದ ಎಲ್ಲ ವಿಧವಾದ ನವವಿಧ ಭಕ್ತಿಯನ್ನು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಮಾಡಬೇಕು. ಆದ್ದರಿಂದ ನಾವು ಅಚ್ಚಾ ಭಕ್ತಿಯಲ್ಲಿ ಪಂಚಭೇದ ಜ್ಞಾನದಿಂದ ನಾವು ಭಗವಂತನ ಅರ್ಚನೆಯನ್ನು, ಎಲ್ಲ ವಿಧವಾದ ಸೇವೆಗಳನ್ನು ಮಾಡಬೇಕು. ಅದು ಹೇಗೆ ಮಾಡಬೇಕಂದ್ರೆ ಎಚ್ಚತ್ತು ದಿವಾರಾತ್ರಿ ದೈನ್ಯ ವೃತ್ತಿ ಅಂತ ಹೇಳಿ. ಎಚ್ಚತ್ತು ಅಂದ್ರೆ ಎಚ್ಚರಿಕೆಯಿಂದ. ಏನು ಎಚ್ಚರಿಕೆಯಿಂದ ಅಂತ ಹೇಳಿದರೆ ಗೀತೆಯಲ್ಲಿ ಒಂದು ಕಡೆ ಬರುತ್ತೆ, ಎಲ್ಲರೂ ಮಲಗಿದಾಗ ಜ್ಞಾನಿಗಳು ಎದ್ದಿರ್ತಾರೆ, ಎಲ್ಲರೂ ಎದ್ದಿದ್ದಾಗ ಜ್ಞಾನಿಗಳು ಮಲಗಿರ್ತಾರೆ ಅಂತ. ಅದೇನು ಅವ್ರೇನು ಅರ್ಧರಾತ್ರಿ ರಾತ್ರೆಲ್ಲ ಎದ್ದು ಕೂತಿರ್ತಾರೆ, ಇವರೆಲ್ಲ ಮಿಕ್ಕವ್ರು ಮಲಗಿದಾಗ ಇವ್ರು ಎದ್ದಿರ್ತಾರೆ ಹಾಗೆ ಮಾಡ್ತಾರ ಅಂತ. ಅದಲ್ಲ, ಅದರ ಅರ್ಥ ಏನಂತ ಹೇಳಿದರೆ, ಯಾವುದರಲ್ಲಿ ಆದರೆ ಮನಸ್ಸಿಟ್ಟರೆ ಭಗವಂತನಿಗೆ ದೂರವಾಗುತ್ತೀವೋ ಅವುಗಳ ಕಡೆ ಮನಸ್ಸು ಹೋಗುತ್ತೆ ಅಜ್ಞಾನಿಗಳಿಗೆ. ಜ್ಞಾನಿಗಳು ಅವುಗಳಿಂದ ದೂರ ಆಗ್ತಾರೆ. ಅವರು ಅಂದ್ರೆ ಅಜ್ಞಾನಿಗಳು ಯಾವುದರ ಮೇಲೆ ಎಚ್ಚರಿಕೆಯನ್ನು ತೋರಿಸ್ತಾರೋ, ಲೌಕಿಕವಾದ ಭಗವತ್ ವಿರುದ್ಧವಾದ ವಿಷಯಗಳು ಅವುಗಳಲ್ಲಿ ಜ್ಞಾನಿಗಳು ವಿರಕ್ತಿಯನ್ನು ತೋರಿಸ್ತಾರೋ ಬೇಡ ಅಂತ. ಯಾವುಗಳಲ್ಲಿ ಸಾಮಾನ್ಯ ಮನುಷ್ಯನಿಗೆ ಮನಸ್ಸು ಹೋಗೋದಿಲ್ಲ, ಭಗವಂತ ವೇಸ್ಟ್ ಆಫ್ ಟೈಮ್ ಹೋಗೋದಿಲ್ಲ ಅಂತ ಯಾವುದನ್ನು ಬಿಡ್ತಾರೋ ಅದಕ್ಕೆ ಜ್ಞಾನಿಗಳು ಹೋಗ್ತಾರೆ. ಆದ್ದರಿಂದ ನಾವು ಎಚ್ಚೆತ್ತಿರುವುದಂತ ಹೇಳಿದ್ರೆ ಭಗವಂತ ಎಲ್ಲೆಲ್ಲಿ ಇದ್ದಾನೆ, ಅವನು ಹೇಗೆ ಮಾಡ್ತಾನೆ ಅನ್ನುವ ಚಿಂತನೆಯನ್ನು ನಾವು ಬ್ಯಾಕ್ಗ್ರೌಂಡ್ ನಲ್ಲಿ, ನಾವು ಬೇರೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ಬಿಡಬೇಕಂತಲ್ಲ, ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರಬೇಕು. ಅವುಗಳು ಮಾಡುವಾಗ ಬ್ಯಾಕ್ಗ್ರೌಂಡ್ ನಲ್ಲಿ ನಮ್ಗೆ ಆ ಎಚ್ಚರಿಕೆ, ಭಗವಂತನ ಎಲ್ಲ ಸರ್ವ ಕರ್ತೃತ್ವದ ಸರ್ವ ಸ್ವಾತಂತ್ರ್ಯದ ಎಚ್ಚರಿಕೆ ನಮ್ಮಲ್ಲಿ ಯಾವತ್ತೂ ಬೆಳಗುತ್ತಾ ಇರಬೇಕು. ಅಂತಹ ಎಚ್ಚತ್ತು, ಅಂತಹ ಎಚ್ಚರಿಕೆಯಿಂದ ನಾವು ದಿವಾರಾತ್ರಿ ಹಗಲು ರಾತ್ರಿ ಕೂಡ ಎಚ್ಚರಿಕೆ. ಆದ್ದರಿಂದ ರಾತ್ರಿ ಮಲಗಿದಾಗ ಸುಷುಪ್ತಿಯವಸ್ಥೆಯಲ್ಲಿ ಏನು ನಮ್ಗೇನು ಸ್ಮರಣೆ ಇರೋದಿಲ್ಲ, ಆದ್ರೂ ಸುಷುಪ್ತಿಯಲ್ಲಿ ಕೂಡ ಭಗವಂತನ ಒಂದು ಕ್ಲೋಸ್ನೆಸ್ ನಮಗಿರುತ್ತೆ ಅನ್ನುವ ಜ್ಞಾನ. ಎಚ್ಚರಿಕೆ ಬಂದ ಮೇಲೆ ಒಂದು ಸುಷುಪ್ತಿ ಬಂತು, ಓಹೋ ನಾನು ಆ ಪ್ರಾಜ್ಞಮೂರ್ತಿ ಭಗವಂತನಿಗೆ ಹತ್ತಿರ ಹೋದೆ ಅನ್ನುವ ಚಿಂತನೆ ಅಷ್ಟೇ. ಸೊ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಗಳಲ್ಲಿ ನಾವು ಜಾಗೃತ ಅವಸ್ಥೆಯಲ್ಲಿ ಮ್ಯಾಕ್ಸಿಮಮ್ ಮಾಡಬಹುದು, ಸ್ವಪ್ನಾವಸ್ಥೆಯಲ್ಲಿ ಹಾಗೆ ಹೀಗಿರಲ್ಲ ಮಧ್ಯದಲ್ಲಿ ನಿಲ್ಲಿಸ್ತೆ. ಆದ್ರೆ ಸ್ವಪ್ನಗಳನ್ನು ಕೂಡ ಭಗವಂತನೇ ನನಗೆ ಕೊಡ್ತಾನೆ, ನನ್ನ ಪೂರ್ವಕರ್ಮಾನುಸಾರವಾಗಿ ವಾಸನಾರೂಪಕವಾಗಿ ನನಗೆ ಆ ಸ್ವಪ್ನಗಳನ್ನು ಭಗವಂತ ಕೊಡ್ತಾ ಇದ್ದಾನೆ ಅಂತ ಹೇಳಿ ವಿಶ್ವ ತೇಜಸ ಪ್ರಾಜ್ಞಾ ರೂಪಿಯಾದ ಭಗವಂತನ ಚಿಂತನೆಯನ್ನು ನಾವು ನಮ್ಮ ನಮ್ಮ ಕೈಲಾದಷ್ಟು ನಾವು ಮಾಡಬೇಕು. ಅದೇ ದಿವಾರಾತ್ರಿ ನಾವು ಮಾಡುವುದು ದೈನ್ಯ ವೃತ್ತಿ ಅಂತೇಳಿ. ದೈನ್ಯ ವೃತ್ತಿ ಅಂದ್ರೆ ಏನು, ದೀನ ದೀನತ್ವ ಅಂದ್ರೆ ಹೆಲ್ಪ್ಲೆಸ್ನೆಸ್. ಹೆಲ್ಪ್ಲೆಸ್ನೆಸ್ ಅಯ್ಯೋ ದೇವ್ರಿ ನಾನು ಹೆಂಗ ಮಾಡ್ತಾ ಇಲ್ಲ ನನ್ನೇ ಆಗೋದಿಲ್ಲ ಅಂತ ಸುಮ್ಮನೆ ಸುಮ್ಮನೆ ಹೇಳೋದಲ್ಲ. ಯಾಕೆ ಹೆಲ್ಪ್ಲೆಸ್? ನಾನು ಅಸ್ವತಂತ್ರ, ನೀನು ಸ್ವತಂತ್ರ, ಆದ್ದರಿಂದ ನಾನು ಮಾಡುವುದೆಲ್ಲ ನಿನ್ನ ಅನುಗ್ರಹದಿಂದಲೇ ಮಾಡ್ತಾ ಇದ್ದೀನಿ ಅನ್ನುವ ಭಾವನೆ, ಈಶ ದಾಸ ಭಾವ ಯಾವತ್ತೂ ಇರಬೇಕು. ಅದೇ ದೈನ್ಯ ವೃತ್ತಿ. ಸೊ ಅಂತಹ ದೈನ್ಯ ವೃತ್ತಿಯಿಂದ ವೃತ್ತಿ ಅಂದ್ರೆ ವರ್ತನೆ, ದೈನ್ಯ ದೀನತ್ವ, ದೀನತ್ವದ ವರ್ತನೆ ನಾವು ಮಾಡಬೇಕು. ಅದು ಹಾಗೆ ಯಾಚಕ ನಾನು ಬೊಮ್ಮಾದ್ಯರ ತಾರತಮ್ಯ ತಿಳಿದು. ಯಾಚಕ ನಾನು, ನಾವು ಯಾವುದನ್ನು ಭಗವಂತನನ್ನು ಯಾಚನೆ ಮಾಡ್ತೀವಿ, ಎಲ್ಲವನ್ನು ಯಾಚನೆ ಮಾಡಿ, ಯಾವುದು ಯಾವುದು ಬೇಡಲಕ್ಕೆ ಆಗತ್ತೋ ಅದೆಲ್ಲವೂ ಬೇಡ್ತೀವಿ. ಲೌಕಿಕ ವಿಷಯಗಳಾಗಬಹುದು, ಪಾರಮಾರ್ಥಿಕ ವಿಷಯಗಳು, ಒಂದು ಚಿಕ್ಕು ಸ್ವಪ್ನದ ಹಿಡುಕೊಂಡು ಸ್ವಪ್ನವಾಗಲಿ, ನಮ್ಮ ಒಂದು ದೇಹದಲ್ಲಿ ನಡೆಯುವ ಒಂದೊಂದು ವ್ಯಾಪಾರ, ಒಳಗಿನ ವ್ಯಾಪಾರಗಳಾಗಲಿ, ಮೋಕ್ಷವಾಗಲಿ, ಪ್ರತಿಯೊಂದು ಕೂಡ ಭಗವಂತ ನಮ್ಗೆ ಕೊಟ್ಟರೆ ಇದೆ, ಕೊಡದಿದ್ರೆ ಇಲ್ಲ. ಆದ್ದರಿಂದ ಎಲ್ಲ ವಿಷಯಗಳಲ್ಲಿಯೂ ನಾನು ಯಾಚಕ, ನೀನು ಸದಾಯಕ. ಸೊ ಯಾಚಕನು ನಾನು, ಬೇಡುವವನು, ಸದಾಯಕ ಕೊಡುವವನು ನೀನು ಅನ್ನುವ ತಿಳುವಳಿಕೆ ಇದ್ದು ಯಾಚಕ ನಾನು. ಬೊಮ್ಮಾದ್ಯರ ತಾರತಮ್ಯ, ಬೊಮ್ಮ ಅಂದ್ರೆ ಬ್ರಹ್ಮ, ಬ್ರಹ್ಮಾದಿಗಳ ತಾರತಮ್ಯ ತಿಳಿದು. ಯಾಕೆ? ನಾವು ಒಂದು ಪಂಚಭೇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿವಿ. ಸೊ ಪಂಚಭೇದ ಜ್ಞಾನ ಬೇಕು, ತಾರತಮ್ಯ ಜ್ಞಾನ ಬೇಕು, ಇದು ಬೇಕಾಗಿದ್ದು ವಿಷಯಗಳು. ಸೊ ನಿಸ್ಸಂಗದಲ್ಲಿ ಅಂತ ಹೇಳಿದಾಗ ಏನೇನು ಬೇಡ ಹೇಳಿದ್ದಾರೋ ಅದಾದ ಮೇಲೆ ಬೇಕಾದೆಲ್ಲ ಹೇಳ್ತಾ ಬರ್ತಿದ್ದಾರೆ. ಸೊ ಇದು ಪಂಚಭೇದ ಜ್ಞಾನ ಆಯ್ತು. ಎಚ್ಚರಿಕೆ ಇರಬೇಕು, ದಿವಾರಾತ್ರಿ ದೈನ್ಯ ವೃತ್ತಿ ಇರಬೇಕು, ನಾನು ಯಾಚಕ ನೀನು ಪ್ರದಾಯಕ ಅನ್ನುವ ಜ್ಞಾನ ಇರಬೇಕು, ನಾನು ಬ್ರಹ್ಮಾದ್ಯರ ತಾರತಮ್ಯ ತಿಳಿದು, ಆ ಬ್ರಹ್ಮಾದಿಗಳ ತಾರತಮ್ಯವನ್ನು ತಿಳಿಬೇಕು. ಏನು ತಾರತಮ್ಯ ತಿಳಿಯುವುದು ಯಾಕೆ? ಪಂಚಭೇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಂತೆ ತಾರತಮ್ಯ ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದೆ. ಯಾಕೆ? ಭಗವಂತ ಸರ್ವೋತ್ತಮ ಅಂತ ಹೇಳಿದ್ರೆ ಸಾಕಲ್ಲವ? ಎಷ್ಟು ಗ್ರೇಡೇಷನ್ ಇವರು, ಎರಡನೇ ಮೂರೇವ್ ನಾಲ್ಕನೇವರು, ಯಾಕೆ ಗ್ರೇಡೇಷನ್ ಇಲ್ಲ, ಯಾಕೆ ತಿಳಿಬೇಕು? ವೈ ಶುಡ್ ವಿ ನೋ ಅಬೌಟ್ ದಿ ತಾರತಮ್ಯ ಅನ್ನುವ ಸಂಶಯ ಬರೋದು ಮತ್ತೆ ಮತ್ತೆ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಗವಂತ ಆ ತಾರತಮ್ಯವನ್ನು ನಿಯಮನ ಮಾಡಿದಾಗ ಆ ತಾರತಮ್ಯಾನುಸಾರವಾಗಿ ಅವನು ಮಾಡುವ ಲೀಲೆ, ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ವಿಚಿತ್ರೋಕ್ತ ಅಂತ ಹೇಳುವ ಆ ಭಗವಂತನ ಮಹಾತ್ಮ್ಯ ಜ್ಞಾನಕ್ಕೆ ಇನ್ನೊಂದು ಸೋಪಾನ, ಮುಖ್ಯವಾದ ಸೋಪಾನ ತಾರತಮ್ಯ ಜ್ಞಾನ. ಅವನು ಮಹಾತ್ಮ ಎಂತಾದ್ರು ಅಂತ ಹೇಳಿದರೆ ಆ ತಾರತಮ್ಯವನ್ನು ಮೇಂಟೈನ್ ಮಾಡ್ತಾನೆ. ಯಾವತ್ತೂ ತಾರತಮ್ಯಕ್ಕೆ ಭಂಗ ಬರುವುದಿಲ್ಲ. ಇವತ್ತು ಒಬ್ಬರಿದ್ದಾರೆ ಲಕ್ಷ್ಮಿ ಎರಡನೇ ಕಕ್ಷದಲ್ಲಿದ್ದಾರೆ, ಬ್ರಹ್ಮವಾಗ ಮೂರನೇ ಕಕ್ಷದಲ್ಲಿದ್ದಾರೆ, ಏನೋ ಒಂದು ಅನಂತ ಕೋಟಿ ವರ್ಷಗಳಾದ ಮೇಲೆ ಈ ಕಕ್ಷೆಗಳೆಲ್ಲ ಬದಲಾವಣೆ ಆಗಿಬಿಡ್ಬೋದಾ? ಆಗೋದಿಲ್ಲ. ಆ ಕಕ್ಷೆಗಳನ್ನು ನಿಯಮನ ಮಾಡ್ತಾನೆ ಒಂದು. ಎರಡನೇದಾಗಿ ಮುಕ್ತರು ಅಮುಕ್ತರೇ ಅವರೆಲ್ಲರಲ್ಲಿ ಕೂಡ ಮುಕ್ತಿಯಲ್ಲಿಯೂ ತಾರತಮ್ಯ, ಅಮುಕ್ತರಲ್ಲಿಯೂ ತಾರತಮ್ಯ ಮಾಡುವಾಗ ಅವನು ಆ ತಾರತಮ್ಯದ ಮೂಲಕವಾಗಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಭಗವಂತ ಲಕ್ಷ್ಮಿಯಲ್ಲಿ ನಿಂತು ಲಕ್ಷ್ಮಿಯಿಂದ ಮಾಡಬೇಕಾದ ಕೆಲಸಗಳೆಲ್ಲ ಮಾಡ್ತಾನೆ. ಬ್ರಹ್ಮಾದಿಗಳ ಒಳಗೆ ಲಕ್ಷ್ಮಿಯ ಮೂಲಕವಾಗಿಯೂ ತಾನು ಮಾಡಿಸ್ತಾನೆ, ತಾನು ಸ್ವಯಂ ಮಾಡ್ತಾನೆ. ಅಂದರೆ ಅವನು ಈಗ ಲೌಕಿಕ ವಿಷಯದಲ್ಲಿ ತಗೊಂಡ್ರೆ, ಒಬ್ಬನು ಒಂದು ಕಂಪನಿ ಇದ್ದರೆ ಅವನ ಕಂಪನಿ ಹೆಡ್ ಅವನು ಒಬ್ಬನೇ ಎಲ್ಲ ಮಾಡಲಿಕ್ಕಾಗೋದಿಲ್ಲ, ಮಿಕ್ಕವರಿಗೆ ಅವನು ಕೆಲಸ ಕೊಡ್ತಾನೆ. ಯಾಕೆಂದ್ರೆ ಹ್ಯಾಂಡಿಂಗ್ ಓವರ್ ರೆಸ್ಪಾನ್ಸಿಬಿಲಿಟಿ, ಅವನಿಂದ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಕೊಡ್ತಾನೆ. ಹಾಗೆ ಭಗವಂತ ಎಲ್ಲರಿಗೂ ತನ್ನಿಂದ ಆಗೋದಿಲ್ಲ ಕೊಡ್ತಾನೆ ಅಂದ್ರೆ ಇಲ್ಲ, ಭಗವಂತ ಮಿಕ್ಕವರಿಗೆ ಸೇವೆ ಮಾಡುವ ಅವಕಾಶ ಕೊಡೋದಕ್ಕೆ ಕೊಡ್ತಾನೆ. ಅವನೇ ಸ್ವಯಂ ಮಾಡೋಕ್ಕಿಂತ ಹೆಚ್ಚು ಕೆಲಸ ಆಗುತ್ತೆ. ಅವನು ಎಲ್ಲರಿಗೂ ಕೆಲಸ ಕೊಡುವುದರ ಮೂಲಕವಾಗಿ ಅವನಿಗೆ ಮಾಡಬೇಕಾದ ಕೆಲಸ ಹೆಚ್ಚು ಅನೇಕ ಪಟ್ಟು ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಲಕ್ಷ್ಮಿ ತಾನು ಡೈರೆಕ್ಟ್ ಆಗಿ ಮಾಡೋದಕ್ಕಿಂತ ಲಕ್ಷ್ಮಿಯಲ್ಲಿ ನಿಂತು ಲಕ್ಷ್ಮಿಯಿಂದ ಮಾಡಿಸ್ತಾನೆ. ಲಕ್ಷ್ಮಿಯಿಂದ ಲಕ್ಷ್ಮಿಯನ್ನು ಬ್ರಹ್ಮದೇವರ ವಾಯುಗಳ ಒಳಗಿಟ್ಟು ಲಕ್ಷ್ಮಿಯ ಮೂಲಕವಾಗಿ ಬ್ರಹ್ಮವಾಯುಗಳಿಂದ ಮಾಡಿಸ್ತಾನೆ, ತಾನು ಬ್ರಹ್ಮವಾಯುಗಳ ಒಳಗೂ ನಿಂತು ಮಾಡುತ್ತಾನೆ. ಅದೇ ವಿಧವಾಗಿ ಬ್ರಹ್ಮವಾಯುಗಳ ಮೂಲಕವಾಗಿ ಸರಸ್ವತಿ ಭಾರತೀಯರ ಒಳಗೆ ಅವರ ಒಳಗೆ ನಿಂತು ಲಕ್ಷ್ಮಿಯ ಮೂಲಕವಾಗಿ ಬ್ರಹ್ಮವಾಯುಗಳ ಮೂಲಕವಾಗಿ ಸರಸ್ವತಿ ಭಾರತೀಯರ ಮೂಲಕವಾಗಿ ಮಾಡ್ತಾನೆ, ಡೈರೆಕ್ಟ್ ಆಗಿ ಮಾಡ್ತಾನೆ. ಎರಡು ಲೆವೆಲ್, ಮೂರು ಲೆವೆಲ್, ಒಂದು ಲೆವೆಲ್, ಎಲ್ಲಾ ವಿಧವಾಗಿ ಅಂದ್ರೆ ಅನಂತಾನಂತ ರೂಪಗಳಿಂದ ಈ ಭಗವಂತನ ಅನಂತ್ಯದ ಚಿಂತನೆಗೆ ಭಗವಂತ ಅನಂತ ಅಂತ ಹೇಳಿದ್ವಿ. ಅನಂತ ಹೌದು, ಅನಂತದ ಚಿಂತನೆ ಅನಂತ ರೀತಿಗಳಲ್ಲಿ ಮಾಡಬಹುದು. ಇದು ಒಂದು ವಿಧವಾದ ಅನಂತ ಚಿಂತನೆ. ತಾರತಮ್ಯದ ಮೂಲಕವಾಗಿ ಅವನು ಅನಂತಾನಂತ ರೂಪಗಳನ್ನು ಧಾರಣೆ ಮಾಡಿ ಎಲ್ಲವನ್ನು ತಾನೇ ಸ್ವತಂತ್ರನಾಗಿ ಮಾಡುತ್ತಾ ಮಾಡಿಸುತ್ತಾ ಅವನು ಈ ತಾರತಮ್ಯದ ಮೂಲಕವಾಗಿ ಮಾಡುವ ವಿಶೇಷವಾದ ಆ ಪ್ರಕ್ರಿಯೆಗಳನ್ನು ಚಿಂತನೆ ಮಾಡಿದರೆ ಅವನ ಮಹಾತ್ಮ ಎಂತಹದ್ದು ಅನ್ನೋದು ಒಂದು ಜಸ್ಟ್ ಫ್ಲಾಶ್ ಅಂತೀವಿ ನೋಡ್ರಿ, ಜಸ್ಟ್ ಸ್ಮಾಲ್ ಟೈನಿ ಫ್ರಾಕ್ಷನ್, ಒಂದು ಎಲ್ಲಿನಷ್ಟು ನಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ಅದು ಕೂಡ ನಮ್ಗೆ ಎಷ್ಟು ಆನಂದದಾಯಕವಾಗುತ್ತೆ. ಅಷ್ಟು ಒಂದು ಮಹಾತ್ಮ ಜ್ಞಾನ ಪೂರ್ವಕವಾಗಿ ಅವನು ಮಾಡ್ತಾನೆ ಅನ್ನುವ ತಿಳುವಳಿಕೆ ಬರುವುದಕ್ಕೆ ತಾರತಮ್ಯ ಜ್ಞಾನ ದೊಡ್ಡ ಸಾಧನೆ ಆಗಿದೆ. ಅದು ಒಂದು ದೊಡ್ಡ ಸೋಪಾನ, ಒಂದು ದೊಡ್ಡ ಮೆಟ್ಟಿಲಿದ್ದಂತೆ. ಆದ್ದರಿಂದ ತಾರತಮ್ಯವನ್ನು ತಿಳಿದು ಮಾಡುವುದು ಅಷ್ಟು ಒಂದು ಅವಶ್ಯಕತೆ ಆಗಿದೆ. ಸೊ ಹಾಗೆ ಮಾಡುವುದಕ್ಕೆ ಬೇಕಾದ ಆ ಭಗವಂತನ ಚಿಂತನೆಗಳೇನನ್ನೋದು ನೆಕ್ಸ್ಟ್ ಒಂದು ಐದು ಲೈನ್ಗಳಲ್ಲಿ ಇದನ್ನು ಹೇಳ್ತಾರೆ ವಿಜಯದಾಸರು. ಸೊ ಅವನ ಚಿಂತನೆ ಮಾಡುವಾಗ ಏನೇ ಹೇಗೆ ಅವನ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸಚ್ಚಿದಾನಂದಾತ್ಮಕ ಗುಣಗಳಿಂದ ಅಚ್ಯುತಾನಂದ ಗೋವಿಂದ ಗೋಪಾಲ ಕೃಷ್ಣ, ಅಲ್ಲಿ ಕೆಲವು ಪುಸ್ತಕಗಳಲ್ಲಿ ಸುತ್ತರಿತ ಸಾರ ಅಂತ ಪ್ರಿಂಟ್ ಆಗಿದೆ, ಅದು ಪ್ರಿಂಟಿಂಗ್ ಮಿಸ್ಟೇಕ್. ಸುತ್ತರಿತ ಸಾರ ಅಂದ್ರೆ ಅದು ಅರ್ಥವಿಲ್ಲ, ಅದು ಪ್ರಿಂಟಿಂಗ್ ಮಿಸ್ಟೇಕ್, ಅದು ಸತ್ಸರಿತ ಸಾರ ಅಂತಲೇ ಇರಬೇಕು. ನಾನು ಕಳಿಸಿದ್ದರಲ್ಲಿ ಅದು ಕಲೆಕ್ಟ್ ಮಾಡಿ ಕಳಿಸಿದ್ದೀನಿ ಸತ್ಸರಿತ ಸಾರ ಅಂತೇಳಿ. ಯಾಕಂದ್ರೆ ಸುತ್ತು ಪ್ಲಸ್ ಸರಿತ, ಸುತ್ತು ಅನ್ನೋ ಪದ ಇಲ್ಲ. ಸುತ್ತರಿತ ಸಾರ ಅಂತ ಹೇಳಬಹುದು, ಸುತ್ತರಿತ ಸಾರ ಅನ್ಬಹುದು, ಇಲ್ಲ ಸತ್ಸರಿತ ಸಾರ ಅನ್ಬಹುದು. ಹೊರತು ಸುತ್ಸರಿತ ಸಾರ ಅನ್ನುವ ಶಬ್ದ ಅದು ದುಷ್ಟ ಶಬ್ದ, ಅದು ಹಾಗಿಲ್ಲ. ಆದ್ದರಿಂದ ಅದು ಸತ್ಸರಿತ ಸಾರ ಅಂದ್ರೆ ಸತ್ ಸರಿತ ಸಾರ ಅಂತೇಳಿ. ಸುಖ ಸಾಗರ ನೆಚ್ಚಿದವರ ನೆಂಟ ನಿಗಮಾಗೋಚರನೆಂದು ಮೆಚ್ಚಿಸು ಮುದದಿಂದ ಮುಂದಾಗಿಸಿ. ಅವನು ಭಗವಂತ ಸಚ್ಚಿದಾನಂದ ಆತ್ಮೇತಿ ಮಾನುಷಸ್ತು ಸುರೇಶ್ವರೈಹಿ ಅಂತೇಳಿ ಮನುಷ್ಯರು ಉಪಾಸನೆ ಮಾಡುವ ಅಂದ್ರೆ ಸತ್ತು ಚಿತ್ತು ಆನಂದ ಆತ್ಮ ಚತುರ್ಗುಣೋಪಾಸ. ಈ ಮನುಷ್ಯರಿಗೆ ಈ ಚತುರ್ಗುಣೋಪಾಸನದ ಒಂದು ಅಧಿಕಾರವಿದೆ. ಅಂದ್ರೆ ಮಿಕ್ಕ ಗುಣಗಳ ಚಿಂತನೆ ಮಾಡಬಹುದು, ಅಂದ್ರೆ ಉಪಾಸನೆ ಮಾಡಲಿಕ್ಕೆ ಮಾತ್ರ ನಾವು ಈ ನಾಲ್ಕು ಗುಣಗಳಿಂದ ಮಾತ್ರ ನಾವು ಉಪಾಸನೆ ಮಾಡಲಿಕ್ಕೆ ಆಗತ್ತೆ ಮನುಷ್ಯರಿಗೆ. ಬ್ರಹ್ಮಾದಿ ದೇವತೆಗಳು ಅವರು ಬಹುಗುಣೋಪಾಸಕರು, ಲಕ್ಷ್ಮಿ ಅನಂತ ಗುಣೋಪಾಸನೆ ಮಾಡ್ತಾರೆ, ಆದರೆ ನಾವು ಚತುರ್ಗುಣೋಪಾಸಕರು ಮಾತ್ರ. ಭಗವಂತ ಸತ್ತು ಚಿತ್ ಆನಂದ ಆತ್ಮ ಅಂತ ಹೇಳಿ ಈ ಗುಣಗಳಿಂದಿದ್ದಾನೆ. ಇದರ ಏನು ಮೂಲಭೂತವಾದ ಏನು ಈ ಗುಣ ಏನು ಹೇಳುತ್ತೆ? ಭಗವಂತ ಸತ್, ಸತ್ ಅಂದ್ರೆ ಸರ್ವ ದೋಷರಹಿತನಾಗಿದ್ದಾನೆ, ಗುಣಸಂಪೂರ್ಣ ದೋಷರಹಿತ. ಆ ಸತ್ತು ಅನ್ನೋದನ್ನು ಆ ಭಗವಂತನ ಗುಣಸಂಪೂರ್ಣತ್ವವನ್ನು ದೋಷರಹಿತತ್ವವನ್ನು ಹೇಳುವಂತಹ ಶಬ್ದ ಅದು ಸತ್ ಅನ್ನು. ಸೊ ಭಗವಂತ ಸರ್ವಗುಣ ಸಂಪೂರ್ಣ ಸರ್ವ ದೋಷರಹಿತ ಅಂತ ಮಾಡುವ ಉಪಾಸನೆ ಅದು ಮುಖ್ಯವಾದ ಒಂದು ಉಪಾಸನೆ. ಚಿತ್ ಅಂದ್ರೆ ಜ್ಞಾನ, ಅವನು ಜ್ಞಾನ ಸ್ವರೂಪನಾಗಿದ್ದಾನೆ. ಅಂದರೆ ಪ್ರಪಂಚದಲ್ಲಿ ಇರುವ ಎಲ್ಲ ಜ್ಞಾನಗಳು ಅವನಿಂದಲೇ ಉಂಟಾಗುತ್ತೆ. ಅವನು ನಿತ್ಯ ಜ್ಞಾನ ಪೂರ್ಣ, ಅವನಿಗಿರುವ ಜ್ಞಾನ ಸ್ವತಂತ್ರವಾದ ಜ್ಞಾನ, ಮಿಕ್ಕವರಿಗಿರುವ ಎಲ್ಲ ಜ್ಞಾನವು ಅಸ್ವತಂತ್ರ ಜ್ಞಾನ, ಅವನು ಕೊಟ್ಟರೆ ಇರುವಂತಹದ್ದು. ಆದ್ದರಿಂದ ಭಗವಂತನ ಜೀವದಲ್ಲಿ ಸ್ವರೂಪ ಜ್ಞಾನ ಅನಾದಿಯಾಗಿದೆ, ಅನಾದಿಯಾಗಿದೆ. ಅದೇ ಅನಾದಿಯಾಗಿದ್ದರೂ ಅನಾದಿ ಕಾಲದಿಂದ ಅವನ ಮೇಲೆ ಆಧಾರಪಟ್ಟಿದೆ. ಅದಕ್ಕೆ ದ್ರವ್ಯಂ ಕರ್ಮತ ಕಾಲಸ್ಥ ಸ್ವಭಾವೋ ಜೀವಯೇವತ ಯದ್ ಅನುಗ್ರಹಸಂತಿ ನಸಂತಿ ಯದುಪೇಕ್ಷೆಯ ಅಂತ ಹೇಳಿದಂತೆ ನಿತ್ಯವಾದ ವಸ್ತುಗಳು ಕೂಡ ಅವನ ವಶದಲ್ಲಿಯೇ ಇದೆ. ನಮ್ಮ ಜ್ಞಾನಾನಂದಗಳು ನಿತ್ಯ, ನಾವು ಜೀವಗಳು ನಿತ್ಯ, ಆದರೂ ಅದು ಅವನ ವಶದಲ್ಲಿಯೇ ಇದೆ. ಅವನಲ್ಲ ಜ್ಞಾನ, ಅದು ಯಾರ ವಶದಲ್ಲಿ ಇಲ್ಲ, ಅವನು ಜ್ಞಾನ ಸ್ವತಂತ್ರವಾದ ಜ್ಞಾನ. ಆದ್ದರಿಂದ ಅವನು ಚಿತ್ ಸ್ವರೂಪ ಅಂತ ಹೇಳಿದರೆ ಚೇತನ ಚೇತನಾನಾಮ್ ಅಂತ ಹೇಳಿದಂತೆ, ಅವನು ಎಲ್ಲ ಚೇತನ ವಸ್ತುಗಳಲ್ಲಿಯೂ ಪರಮಚೇತನನಾಗಿದ್ದಾನೆ. ಆ ಪರಮಚೇತನ ಅನ್ನುವ ದೃಷ್ಟಿಯಿಂದ ಮಾಡುವುದು ಎರಡನೇ ಉಪಾಸನೆ, ಅದು ಚಿತ್ ಉಪಾಸನೆ. ಸದುಪಾಸನೆ ಚಿದುಪಾಸನೆ ಎರಡು. ಮೂರನೆಯದು ಆನಂದ ಉಪಾಸನೆ, ಅವನು ನಿತ್ಯಾನಂದ ಮೂರ್ತಿ. ಇದು ಕೆಲವು ಸಿದ್ಧಾಂತಗಳಲ್ಲಿ ಆನಂದ ಮೋಕ್ಷದಲ್ಲಿ ಆನಂದ ಸ್ವಾಮಿ ಇದೆ ಹೀಗೆಲ್ಲ ಭಾವನೆ ಮಾಡ್ತಾರೆ. ಆನಂದ ಸ್ವಾಮಿ ಯಾವತ್ತೂ ಇಲ್ಲ, ಅವನಿಗಿರುವ ಆನಂದ ಅನಂತವಾದ ಆನಂದ, ಆ ಆನಂದಕ್ಕೆ ಸಮವಾದ ಆನಂದ ಯಾರಿಗೂ ಲಕ್ಷ್ಮೀದೇವಿಗೂ ಸಹಿತ ಇಲ್ಲ ಅಂತ ಹೇಳಿದರೆ ಕೈಮತ್ತಿ ನ್ಯಾಯದಿಂದ ಸಾಮಾನ್ಯ ಜೀವರಿಗಂತೂ ಮೋಕ್ಷಕ್ಕೆ ಹೋದಾಗಲೂ ಆನಂದ ಸ್ವಾಮಿ ಅನ್ನುವುದು ಇಲ್ಲವೇ ಇಲ್ಲ. ಅವನು ಪೂರ್ಣ ಆನಂದ ಮೂರ್ತಿಯಾಗಿದ್ದಾನೆ. ಆದ್ದರಿಂದ ಭಗವಂತ ಆನಂದ ಪೂರ್ಣ ಅನ್ನುವ ಉಪಾಸನೆ, ಆನಂದ ಉಪಾಸನೆ, ಅದು ಮೂರನೇ ಉಪಾಸನೆ. ಅದಾದ ಮೇಲೆ ಆತ್ಮೋಪಾಸನೆ ಅಂತ, ಆತ್ಮೋಪಾಸನೆ ಅಂತ ಹೇಳಿದ್ರೆ ಆ ಸಮಂತಾತ್ ಸದಾ ವ್ಯಕ್ತನಾಗಿರುವನು, ನೀವ್ಯತೆ ತಿಳಿಯಲ್ಪಡುವವನು. ಆದ್ದರಿಂದ ಅವನು ಪೂರ್ಣವಾಗಿ ಎಲ್ಲರಿಗೆ ಒಡೆಯನಾಗಿ ಸರ್ವಸ್ವಾಮಿ ಅನ್ನುವ ಉಪಾಸನೆ, ಅವನು ಎಲ್ಲರಿಗೂ ಒಡೆಯ ಸರ್ವಸ್ವಾಮಿ ಅನ್ನುವ ಬುದ್ಧಿಯಿಂದ ಎಲ್ಲರ ಒಳಗೆ ಅಂತರ್ಯಾಮಿ ರೂಪೇನ ಇದ್ದಾನೆ ಅನ್ನುವ ತಿಳುವಳಿಕೆಯಿಂದ ಎಲ್ಲರನ್ನೂ ತಾನು ನೇಮನ ಮಾಡ್ತಾನೆ. ಅವನನ್ನೇ ಎಲ್ಲರೂ ತಿಳಿಯಬೇಕು, ಅವನನ್ನು ತಿಳಿದರೆ ಮಾತ್ರ ಉಪಾಸನೆ ಪೂರ್ತಿಯಾಗುತ್ತೆ ಅನ್ನುವ ತಿಳುವಳಿಕೆಯಿಂದ ಮಾಡುವ ಉಪಾಸನೆ ಯಾವುದಿದೆ ಅದು ಆತ್ಮೋಪಾಸನೆ. ನಾನೇ ಪರಮಾತ್ಮ ಅನ್ನೋ ಉಪಾಸನೆ ಆತ್ಮೋಪಾಸನೆ ಅಲ್ಲ, ಅದು ಅದು ತಾಮಸಿಕ ವಿಧಾನವಾಗುತ್ತೆ. ಆದ್ದರಿಂದ ಭಗವಂತನಿಗೆ ನಮಗೆ ಅಭೇದ ಚಿಂತನೆ ಯಾವತ್ತೂ ಇರಬಾರದು. ಅವನ ಆತ್ಮೋಪಾಸನೆ ಅಂತ ಹೇಳಿದರೆ ಅವನೇ ಸ್ವಾಮಿ, ಅವನೇ ಒಡೆಯ, ನಿಕ್ಕೆಲ್ಲರೂ ಕೂಡ ಅವನ ಮೇಲೆ ಆಧಾರಪಟ್ಟಿದ್ದಾರೆ ಅನ್ನುವ ಉಪಾಸನೆ ಯಾವುದಿದೆ ಅದೇ ನಿಜವಾದ ಆತ್ಮೋಪಾಸನೆ ಆಗುತ್ತೆ. ಈ ವಿಧವಾಗಿ ಚತುರ್ವಿಧ ಉಪಾಸನೆಗಳು ಅವನ ಅವನ ಗುಣಗಳು ಅನಂತ ಗುಣಗಳು. ಆದರೆ ಈ ನಾಲ್ಕು ಗುಣಗಳಿಂದ ನಾವು ಮನುಷ್ಯರು ಉಪಾಸನೆ ಮಾಡಬೇಕನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಸಚ್ಚಿದಾನಂದಾತ್ಮಕ ಗುಣಗಳಿಂದ ಅಂತ ಹೇಳಿ, ಆಮೇಲೆ ಅಚ್ಯುತಾನಂದ ಗೋವಿಂದ ಗೋಪಾಲಕೃಷ್ಣ ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇದು ನೀವು ಕೇಳಿರಬಹುದು, ಪೂಜೆ ಎಲ್ಲ ಮುಗಿದು ಏನಾದರೂ ಒಳ್ಳೆಯ ಯಾವ ಭಗವತ್ ಕಾರ್ಯ ಮಾಡಿದಾಗಲೂ ಕೊನೆಯಾಗಿ ಕೃಷ್ಣಾರ್ಪಣೆ ಮಾಡಿದ ಮೇಲೆ ನಾವು ಅಚ್ಚಾನ್ಮ ಅನಂತಾನ್ಮ ಗೋವಿಂದಾನ್ಮ ಅಂತೇಳಿ ಆ ಮಂತ್ರದೋಷ ವರ್ಣದೋಷಾದಿಗಳು ಯಾವ್ದಾವುದೋ ಅವುಗಳ ಪರಿಹಾರ ಆಗುವುದಕ್ಕಾಗಿ ನಾಮತ್ರಯ ಜಪ ಅಂತ ಮಾಡುವಂತಹದ್ದು ಇದು ಅಚ್ಯುತಾನಂದ ಗೋವಿಂದ. ಈ ಮೂರು ನಾಮಗಳನ್ನು ಹೇಳುವುದರ ಮೂಲಕವಾಗಿ ನಾವು ಮಂತ್ರದೋಷ ಸ್ವರದೋಷ ಕ್ರಿಯಾದೋಷ ಯಾವ ದೋಷಗಳಿದ್ದರೂ ಆ ದೋಷಗಳು ಅನಿವಾರ್ಯವಾಗಿದೆ ನಮ್ಮ ಅಲ್ಪಶಕ್ತಿಯ ಕಾರಣಕ್ಕಾಗಿ. ಆದ್ದರಿಂದ ಆ ದೋಷಗಳು ಭಗವಂತನನ್ನು ಪ್ರಾರ್ಥನೆ ಮಾಡುವುದಪ್ಪ, ಆ ದೋಷಗಳನ್ನು ಕ್ಷಮೆ ಮಾಡಪ್ಪ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡುವುದು. ಇದು ಮಾಡಿದಾಗಲೇ ಆ ಕೃಷ್ಣಾರ್ಪಣವು ಕಾರ್ಯ ಪೂರ್ಣವಾಗುತ್ತೆ. ಆ ಕೃಷ್ಣಾರ್ಪಣ ಸುಮ್ಮನೆ ಹೇಳಿದ್ರೆ ಪೂರ್ಣ ಆಗುವುದಿಲ್ಲ, ಕೃಷ್ಣಾರ್ಪಣ ಹೇಳಿದ ಮೇಲೆ ಇದನ್ನು ಹೇಳಿದಾಗ ಅದು ನಿಜವಾದ ಸಮರ್ಪಣೆ ಆಗುತ್ತೆ. ಆದ್ದರಿಂದ ಅಚ್ಯುತ ಅನಂತ ಗೋವಿಂದ ಅನ್ನುವ ಮೂರು ಹೆಸರುಗಳನ್ನು ಹೇಳುವುದರ ಮೂಲಕವಾಗಿ ಭಗವಂತನಿಗೆ ಸರ್ವಸಮರ್ಪಣೆ ಮಾಡಿದಂತಾಗತ್ತೆ ಅನ್ನೋದು ಮುಖ್ಯವಾದ ಅಂಶ. ಆದ್ದರಿಂದ ಪೂಜಾದಿಗಳಲ್ಲಿ ಕೊನೆಯಾಗಿ ಹೇಳುವಂತಹದ್ದು ಈ ಮೂರು ನಾಮಗಳ ನಾಮತ್ರಯ ಜಪವನ್ನು ಮಾಡ್ತೀವಿ. ಯಾಕೆ ಈ ನಾಮತ್ರಯ ಜಪಗೆ ಏನು ಅಷ್ಟೊಂದು ಪ್ರಾಮುಖ್ಯತೆ? ಭಗವಂತ ಅಚ್ಯುತ ಅಂತ ಹೇಳಿ, ಅಚ್ಯುತ ಅಂತ ಹೇಳಿದ್ರೆ ಚ್ಯುತಿ ಇಲ್ಲದವನು, ನಾಶವಿಲ್ಲದವನು ಅಂತ ಒಂದು. ನಾಶವಿಲ್ಲ ಅಂದ್ರೆ ಚತುರ್ವಿಧ ನಾಶಗಳಲ್ಲಿ ಯಾವ ನಾಶವೂ ಇಲ್ಲ. ಚತುರ್ವಿಧ ನಾಶ ಅಂತ ಹೇಳಿದರೆ ನಾವು ಬಾಳದಲ್ಲಿ ನೋಡಿದ್ದೀವಿ, ಸ್ವರೂಪ ನಾಶವೇ ಇಲ್ಲದವನು ಜೀವನಿಗೂ ಇದೆ. ಅಷ್ಟೇ ಅಲ್ಲದೆ ಭಗವಂತನಿಗೆ ದುಃಖ ಪ್ರಾಪ್ತಿ ಅನ್ನೋದು ಇಲ್ಲ, ಅಪೂರ್ಣತೆ ಅನ್ನೋದು ಇಲ್ಲ ಭಗವಂತನಿಗೆ. ಸೊ ದೇಹನಾಶ ಅನ್ನೋದಿಲ್ಲ. ಸೊ ಈ ವಿಧವಾದ ದೇಹನಾಶ, ರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತ ಅನ್ನುವ ನಾಲ್ಕು ದೋಷಗಳು ಇಲ್ಲ, ನಾಲ್ಕು ವಿಧವಾದ ನಾಶಗಳು ಇಲ್ಲದವನಾದ್ದರಿಂದ ಅವನು ನಿಜವಾದ ಅಚ್ಯುತ. ಲಕ್ಷ್ಮೀದೇವಿಗೆ ಅಪೂರ್ಣತ ಅನ್ನೋದೊಂದಿದೆ, ಮಿಕ್ಕ ಮೂರು ಇಲ್ಲ ಲಕ್ಷ್ಮೀದೇವಿಗೆ. ಸೊ ಆದ್ದರಿಂದ ಈ ಭಗವಂತನಿಗೆ ನಮಗೆ ನಾವು ನಿತ್ಯತ್ವ ಇದೆ ನಮಗೆ, ಆದರೆ ನಮಗೆ ದೇಹ ಪ್ರಾಪ್ತಿ ಇದೆ, ದುಃಖ ಪ್ರಾಪ್ತಿ ಇದೆ, ದೇಹನಾಶ ಇದೆ, ದುಃಖ ಪ್ರಾಪ್ತಿ ಇದೆ, ಅಪೂರ್ಣತೆ ಇದೆ, ಇಷ್ಟಿದೆ ನಮಗೆ. ಆದ್ದರಿಂದ ಭಗವಂತ ಅಚ್ಯುತ. ಅಷ್ಟೇ ಅಚ್ಯುತ ಅಂತ ಹೇಳಿದರೆ ಮಿಕ್ಕವರೆಲ್ಲರೂ ಈಗ ನೋಡಿ ಲಕ್ಷ್ಮೀದೇವಿ ನಾರಾಯಣರು ಇವು ಇಬ್ಬರು ಮಾತ್ರ ಪೂರ್ಣರ, ಅಂದರೆ ಅವರಿಗೆ ಪದವಿ ಅಲ್ಲ ಅದು, ಅದು ಯಾವಾಗಲೂ ಒಂದೇ ಯಾವಾಗಲೂ ಏಕರೀತಿಯಲ್ಲಿರುವಂತಹವು. ನಿತ್ಯ ಮುಕ್ತಳು ಯಾವ ಯೋಗಿನಿ ಲಕ್ಷ್ಮೀದೇವಿ, ಭಗವಂತ ನಿತ್ಯನು, ಅವನದು ಪದವಿ ಅಲ್ಲ. ಆದ್ದರಿಂದ ಅವನನ್ನು ಅದು ಇನ್ನೊಬ್ಬರಿಗೆ ಬರುತ್ತೆ ಅನ್ನುವ ಪ್ರಸಕ್ತಿಯೇ ಇಲ್ಲ, ಇನ್ನೊಬ್ಬರು ಆ ಪದವಿಗೆ ಬರ್ತಾರೆ ಅನ್ನೋದಿಲ್ಲ. ಸೊ ತನ್ನ ಪದವಿಗೂ ಚ್ಯುತಿ ಇಲ್ಲ, ಅಂದ್ರೆ ಪದವಿ ಅನ್ನೋದೇ ಅಲ್ಲ ಅದು, ತನ್ನಗೆ ಯಾವ ವಿಧವಾದ ಚ್ಯುತಿ ಇಲ್ಲ. ಆದ್ದರಿಂದ ಅವನು ನಿಜವಾದ ಅಚ್ಯುತ ಭಗವಂತ. ಸೊ ಲಿಮಿಟೆಡ್ ಆಗಿ ಲಕ್ಷ್ಮೀ ಅಚ್ಯುತಳಾಗಿದ್ದಾಳೆ. ಸೊ ಬ್ರಹ್ಮವಾಯುಗಳು ಅವೆಲ್ಲ ಪದವಿಗಳು. ಈಗ ಒಬ್ಬ ಬ್ರಹ್ಮವಾಯುಗಳಿದ್ದಾರೆ, ಅವರು ಮೋಕ್ಷಕ್ಕೆ ಹೋದಾಗ ಇನ್ನೊಬ್ಬರು ಬರ್ತಾರೆ, ಅದು ಪದವಿಗಳು. ಅದೇ ವಿಧವಾಗಿ ಕೆಲವು ಕೂಡ ಪದವಿಗಳು ಅನೇಕ ಜೀವರಾಶಿಗಳು ಇರ್ತಾರೆ. ಸೊ ಅದರಿಂದ ಅಚ್ಯುತ ನಾಮಕನಾದವನು ಪೂರ್ಣವಾಗಿ ಭಗವಂತ ಒಬ್ಬನೇ. ಅವನು ಅನಂತನೂ ಆಗಿದ್ದಾನೆ. ಅನಂತ ಅಂತ ಹೇಳಿದ್ರೆ ಅನಂತ್ಯ ನಾವು ನೋಡಿದ್ದೀವಿ, ಅವನು ಪಂಚಭೇದಗಳಲ್ಲಿ ನೋಡಿದಾಗ ಅನಂತತ್ವ, ತಾರತಮ್ಯದಲ್ಲಿ ನೋಡಿದಾಗ ಅನಂತತ್ವ. ಅನಂತ ಅಂತ ಹೇಳಿದರೆ ಕೊನೆ ಇಲ್ಲದವನು, ಅಂದರೆ ನಾಶವಿಲ್ಲದವನು ಅಂತ ಒಂದಿದೆ. ಕೊನೆ ಇಲ್ಲದವನು ಅಂತ ಹೇಳಿದ್ರೆ ಹುಟ್ಟು ಸಾವುಗಳಿಲ್ಲ ಅವನಿಗೆ, ಯಾವತ್ತು ಹುಟ್ಟಿಲ್ಲ ಸಾವಿಲ್ಲ, ದೇಹ ಪ್ರಾಪ್ತಿ ಅನ್ನೋದಿಲ್ಲ ಅವನಿಗೆ. ಆದ್ದರಿಂದ ಅವನಿಗಿರುವ ಅನಂತತ್ವ, ಅನಂತ ಗುಣಗಳಿವೆ, ಒಂದೊಂದು ಗುಣದಲ್ಲಿಯೂ ಅನಂತ, ಅಂದ್ರೆ ಬೈ ಕ್ವಾಂಟಿಟಿ ಅಂಡ್ ಬೈ ಕ್ವಾಲಿಟಿ ಎರಡರಲ್ಲಿ ಕೂಡ ಅನಂತ ಇರ್ತದೆ. ಅಂದ್ರೆ ಭಗವಂತನ ಗುಣಗಳು ಇನ್ಫೈನೈಟ್, ಈಚ್ ಗುಣ ಇಟ್ ಈಸ್ ಅನ್ ಇನ್ಫೈನೈಟ್ ಅಮೌಂಟ್ ಆಫ್ ಗುಣ. ಈ ವಿಧವಾಗಿ ಅನಂತ್ಯ, ದೇಶತಃ ಕಾಲತಃ ಗುಣತಃ ಅನಂತ್ಯ, ದೇಶತಃ ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ. ಎಲ್ಲ ಕಡೆ ಇರುವವನು ದೇಶತಃ ಅನಂತ, ಕಾಲತಃ ಎಲ್ಲ ಕಾಲಗಳಲ್ಲಿ ಇರುವವನು ಕಾಲತಃ ಅನಂತ, ಗುಣತಃ ಅನಂತ. ಎರಡು ಭಾಗ ಆ ಗುಣಗಳ ಅನಂತತ್ವ ಹೇಳಬೇಕಂದ್ರೆ ಅನೇಕ ಗುಣಗಳಿವೆ, ಕೊನೆಯಿಲ್ಲದ ಗುಣಗಳು, ಒಂದೊಂದು ಗುಣದಲ್ಲಿಯೂ ಕೊನೆ ಇಲ್ಲದಷ್ಟು ಅಮೌಂಟ್. ಸೊ ಈ ವಿಧವಾಗಿ ಅನಂತ ನಾಮಕನಾದ ಭಗವಂತ ಅವನ ಅನಂತತ್ವವನ್ನು ಚಿಂತನೆ ಮಾಡಿದಾಗ ನಾವು ಮಾಡುವ ದೋಷಗಳನ್ನು ಅವನಿಗೆ, ಭಗವಂತ ನೀನು ಅನಂತನಾಗಿದ್ದಿ, ಈ ದೋಷಗಳು ನನ್ನಿಂದ ನನಗಿರುವ ಲಿಮಿಟೇಷನ್ ನಾವು ಮಾಡಬೇಕಾಗಿ ಬರ್ತಾ ಇದೆ ಅಂತ ಭಗವಂತನಿಗೆ ನಾವು ಒಪ್ಪಿಸುವುದು. ಗೋವಿಂದ ಅಂತ ಹೇಳಿದರೆ ಗೋವಿಂದ, ಗೋವಿಂದ ಅಂದ್ರೆ ಗೋವುಗಳಿಗೆ ಆನಂದ ಕೊಡುವನು ಅನ್ನೋದು ಸ್ಥೂಲವಾದ ಅರ್ಥ. ಆದ್ರೆ ಗೋ ಅಂದ್ರೆ ವೇದವಾಕ್ಯಗಳು, ಗೋ ಅಂದ್ರೆ ನಿರ್ದಿಷ್ಟವಾದ ಶಬ್ದಗಳು, ಗೋ ಅಂದ್ರೆ ಕಿರಣಗಳು ಅಂತಲೂ ಅರ್ಥ ಇದೆ, ಗೋ ಅಂದ್ರೆ ಕಾರ್ಯಗಳು, ನಾವು ಗಮನ ಮಾಡುವುದು ಅಲ್ಲಿ ಚಟುವಟಿಕೆಗಳು. ಸೊ ಈ ವಿಧವಾಗಿ ಗೋ ಶಬ್ದದಿಂದ ಅನೇಕ ವಿಧವಾದ ಅರ್ಥಗಳು ಬರುತ್ತೆ. ಎಲ್ಲದಕ್ಕೂ ಅವನು ಅವನ ಕಂಟ್ರೋಲೇ ಬೇಕು. ಅವನು ಗೋವಿಂದ ಅಂತ ಹೇಳಿದ್ರೆ ವೇದವೇದ್ಯ ಅನ್ನೋದು ಒಂದರ್ಥ, ವೇದ ಪ್ರತಿಪಾದ್ಯ, ವೇದವೇದ್ಯ, ವೇದಗಳಿಂದ ಮಾತ್ರ ತಿಳಿಯಲ್ಪಡುವವನು. ಗೋ ಶಬ್ದ ವೇದವಾಕ್ಯ ಬರುವಂತಹ ಅರ್ಥ, ಅದು ಒಂದು ಮುಖ್ಯವಾದ ಅರ್ಥ. ಗೋವಿಂದ ಅಂದ್ರೆ ವೇದೈಕ ವೇದ್ಯ, ವೇದವೇದ್ಯ, ವೇದ ಪ್ರತಿಪಾದ್ಯ ಅನ್ನುವ ಅರ್ಥ ಒಂದು ಗೋವಿಂದ. ಗೋವಿಂದ ಅಂದ್ರೆ ಕಿರಣಗಳು, ಸೂರ್ಯನ ಕಿರಣಗಳ ಮೂಲಕವಾಗಿ ಅವನು ಪ್ರಪಂಚದ ವ್ಯಾಪಾರಗಳನ್ನು, ಆ ಕಿರಣಗಳು ನೀರನ್ನು ಹೀರಿಸಿಕೊಂಡು ಮೇಘದ ಮೇಘಗಳಾಗಿ ಮತ್ತು ಮಳೆ ಸುರಿಸಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ತಾ ಇರುತ್ತೆ. ಇಲ್ಲಿ ನಡೆಯುವ ಆ ವ್ಯಾಪಾರಗಳನ್ನೆಲ್ಲ ಸೂರ್ಯನ ಕಿರಣಗಳ ಮೂಲಕವಾಗಿ ಮಾಡ್ತಾನೆ ಗೋವಿಂದ. ಗಮನ, ನಾವು ಭರ್ಗೋ ದೇವಸಿದಿಮೆ ಅಂತ ನಾವು ಹೇಳ್ತೀವಿ ಗಾಯತ್ರಿ ಅಂತ ಹೇಳುವಾಗ, ಭರಣ ಗಮನ ಅಂತ ಹೇಳಿ. ಆ ಗೋ ಶಬ್ದ ಗಮನ ಅಂದ್ರೆ ನಾವು ಮಾಡುವ ಚಟುವಟಿಕೆಗಳು ಎಲ್ಲ ಕಾರ್ಯಗಳು ಅವನಿಂದಲೇ ಆಗತ್ತೆ. ಆದ್ದರಿಂದ ಆ ಗೋವಿಂದ ಶಬ್ದವಾಚನಾಗಿದ್ದಾನೆ. ಐದವಾಗಿ ಅಚ್ಯುತಾನಂದ ಗೋವಿಂದ ಶಬ್ದಗಳನ್ನು, ಈ ಮೂರನ್ನು ಹೇಳುವುದರ ಮೂಲಕವಾಗಿ ನಾವು ಭಗವಂತನಿಗೆ ಸರ್ವಸಮರ್ಪಣೆ ಮಾಡಿದಂತೆ ಆಗುತ್ತೆ ಅಂತ ಹೇಳಿ. ಮತ್ತು ಗೋಪಾಲಕೃಷ್ಣ, ಗೋಪಾಲಕೃಷ್ಣ ಅಂದ್ರೆ ಗೋವುಗಳನ್ನು ಪಾಲಿಸುವವನು, ವೇದ ಪ್ರತಿಪಾದ್ಯನಾಗಿದ್ದಾನೆ, ವೇದ ರಕ್ಷಕನೂ ಆಗಿದ್ದಾನೆ. ಮತ್ಸ್ಯಾವತಾರದಲ್ಲಿ ವೇದಗಳನ್ನು ಕಾಪಾಡಿದ, ಕುರ್ಮ ಮತ್ತು ವರಾಹಾವತಾರದಲ್ಲಿ ಮತ್ತು ವೇದಗಳನ್ನು ಕಾಪಾಡಿದ, ಹೀಗೆ ಅನೇಕ ಸಂದರ್ಭಗಳಲ್ಲಿ ವೇದಗಳಿಗೆ ವೇದಗಳನ್ನು ಕಾಪಾಡುವುದರಿಂದ ವೇದಗಳನ್ನು ಕದ್ದುಕೊಂಡು ಹೋಗ್ತಾರೆ, ಕಾಪಾಡಿದ ಭಗವಂತ ಅದನ್ನು ಉದ್ಧಾರ ಮಾಡಿದ. ವೇದಗಳನ್ನು ಜ್ಞಾನ, ಜ್ಞಾನವನ್ನು ಕದಿಯುವುದಕ್ಕೆ ಹಾಗೆ ಹೇಗೆ ಜ್ಞಾನಗಳ ವೇದ ಪುಸ್ತಕ ಆದರೆ ಕದ್ದುಕೊಂಡು ಹೋಗಬಹುದು, ಅದು ಜ್ಞಾನ, ಅದು ಹೇಗೆ ತರಲಿಕ್ಕಾಗತ್ತೆ ಅಂತ ಹೇಳಿದರೆ ಅವುಗಳಿಗೆ ಅಪಾರ್ಥ ಮಾಡುವುದೇ, ವೇದಗಳಿಗೆ ಅಪಾರ್ಥ ಮಾಡುವುದೇ ಕದ್ದಂತೆ ಆಗುತ್ತೆ. ಒಂದು ವಿಧವಾದ ವೇದ ಚೋರರು ಯಾರು ಅಂತ ಹೇಳಿದ್ರೆ ವೇದಗಳಿಗೆ ಅಪಾರ್ಥ ಮಾಡುವವರು ವೇದದ ಚೋರರು, ಕಳ್ಳರು. ಆದ್ದರಿಂದ ಅವುಗ ಹಾಗೆ ಮಾಡಿದಾಗ ಭಗವಂತ ಅವರಿಗೆ ಕೊಡಬೇಕಾದ ಶಿಕ್ಷೆಯನ್ನು ಕೊಡ್ತಾನೆ. ಸೊ ವೇದ ರಕ್ಷಕನಾಗಿದ್ದಾನೆ. ಯದಾ ಯದಾ ಧರ್ಮಸ್ಯ ಜ್ಞಾನೇ ಭವತಿ ಭಾರತಾಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನ ಸುಧಾಮ್ಯಹಂ ಅಂತ ಹೇಳಿದಂತೆ ಅವನು ಅವತಾರಗಳ ರೂಪಗಳವಾಗಿ ಬಂದು ರಕ್ಷಣೆ ಮಾಡುವುದು ಒಂದು, ಅಷ್ಟೇ ಅಲ್ಲದೆ ಅವನು ನಿಯಮಾದಿಗಳಲ್ಲಿ ನಿಂತು ಅವರ ಮೂಲಕವಾಗಿ ಯಾರಿಗ್ಯಾರಿಗೆ ಏನೇನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ಕೊಡುವುದರ ಮೂಲಕವಾಗಿಯೂ ವೇದ ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದ ಹಾಗೂ ಗೋಪಾಲಕ, ವೇದಪಾಲಕ ಅಂತ ಹೇಳಿ ಭಗವಂತ ಗೋಪಾಲ ಗೋಗಳನ್ನು ಕಾಪಾಡುವ ಸ್ಥೂಲವಾದ ಅರ್ಥ. ಆದರೆ ಅನೇಕ ಗೋ ಕಿರಣಗಳನ್ನು, ಆ ಕಿರಣಗಳನ್ನು ಕೊಡುವಂತಹ ಸೂರ್ಯನನ್ನು ಗೋ ಅಂತ ಹೇಳಿದ್ರೆ ಇಂಧನ ವಜ್ರಾಯುಧಕ್ಕೆ ಗೋ ಅಂತ ಹೆಸರಿದೆ. ಹೀಗೆ ಅನೇಕ ವಿಧವಾದ ಆ ಎಲ್ಲದರ ರಕ್ಷಣೆಯನ್ನು ಮಾಡುವನಾದ ಕಾರಣದಿಂದ ಅವನು ಗೋಪಾಲ ನಾಮಕನಾಗಿದ್ದಾನೆ. ಕೃಷ್ಣ ಕರ್ಷತಿ, ಎಲ್ಲರನ್ನು ಆಕರ್ಷಿಸುವವನು, ಅಂದ್ರೆ ಪರಮಸುಂದರ ಮೂರ್ತಿ ಅಂತ ಒಂದು. ಕೃಷ್ಣ ಎಲ್ಲವನ್ನು ಆಕರ್ಷಿಸುವನು, ಅಂದ್ರೆ ಪ್ರಳಯ ಕರ್ತ, ಎಲ್ಲವನ್ನು ತನ್ನ ಒಳಗೆ ಹೇಳ್ಕೊಂಡು ಬಿಡ್ತಾನೆ, ಆದ್ದರಿಂದ ಪ್ರಳಯ ಕರ್ತ. ಕೃಷ್ಣ ಕರಣಶೀಲ, ಸೃಷ್ಟಿಕರ್ತ, ಎಲ್ಲವನ್ನು ಮಾಡುವವನು, ಆದ್ದರಿಂದ ಕೃಷ್ಣ ಕರಣಶೀಲನು, ಸೃಷ್ಟಿಯನ್ನು ಮಾಡುವವನು. ಕೃಷ್ಣ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ, ಸ್ಥಿತಿಕರ್ತ ಅಂತ ಹೇಳಿ. ಸೊ ಈಗ ಇದಾದ ಸೃಷ್ಟಿಸಿ ಲಯಗಳನ್ನು ಮಾಡುವವನು, ಎಲ್ಲರನ್ನು ಆಕರ್ಷಿಸುವವನು, ಪರಮಸುಂದರ ಮೂರ್ತಿ, ಆಗ ಕಾರಣದಿಂದ ಅವನು ಕೃಷ್ಣ ಶಬ್ದವಾಚಿಯನಾಗಿದ್ದಾನೆ. ಹೀಗೆ ಗೋಪಾಲಕೃಷ್ಣ ಅನ್ನುವುದು ಭಗವಂತನನ್ನು ಹೇಳುತ್ತೆ. ಹೀಗೆ ಈ ಶಬ್ದಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ನಾನು ಐ ಥಿಂಕ್ ಸ್ವಲ್ಪ ಓವರ್ ಟೈಮ್ ಹೋಗಿದ್ದೆ, ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಶ್ರೀಕೃಷ್ಣ.